ಇನ್ನ ಎರಡನೇ ಅಗ್ನಿ ಯಾವುದು? ಪರ್ಜನ್ಯನೇ ಅಗ್ನಿ, ಮೇಘಾಗ್ನಿ. ಆ ಮೇಘಾಗ್ನಿಯಲ್ಲಿ ವಿಶೇಷವಾಗಿ ಬೃಹದಾರಣ್ಯಕ ಉಪನಿಷತ್ತನ್ನು ಹೇಳತಕ್ಕಂತಹ ಪರ್ಜನ್ಯಗತ ಯಾವ ರೂಪ? ವಾಸುದೇವ ರೂಪವೇ ಇಲ್ಲಿ ಅಗ್ನಿ ಅಂತ ಕರೆಸಿಕೊಂಡ ಅಲ್ಲಿ ಪ್ರಾವಹೀ ದೇವಿಯ ಪತಿ ಪ್ರವಾಹವಾಯು ದೇವರು. ಆ ಪ್ರವಾಹವಾಯು ದೇವರೇ ವಿಶೇಷವಾಗಿ ಸಮಿಧೆಯು ಪ್ರಾವಹೀ ಪತಿ ಅಂದ್ರೆ ಮೇಘ ಮಳಿಗರಲಿಕ್ಕೆ ಮೊದಲು ಬರುವುದು ಯಾವುದು ಅಂದ್ರೆ ವಾಯು. ಅದನ್ನು ಪುರೋವಾತ ಅಂತ ಕರೀತಾರೆ. ಮೇಘ ಮಳೆ ಬರಲು ಬರುವಂತಹ ಗಾಳಿಯನ್ನ ಪುರೋವಾತ. ಆ ಗಾಳಿಗೆ ಯಾರ ಅಭಿಮಾನಿ ಅಂದ್ರೆ ಪ್ರವಾಹವಾಯು ದೇವರ ಅಭಿಮಾನಿ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ಗಾಳಿಯಲ್ಲಿ ಇರುವಂತಹ ಪ್ರವಾಹವಾಯು ದೇವರೇ ಅಲ್ಲಿ ವಿಶೇಷವಾಗಿ ನಿಂತಿದ್ದಾರೆ. ಆ ಅವರಿಗೆ ಸಮಿಧೆ ಅಂತ ಹೇಳುತ್ತಾರೆ. ಅಂದ್ರೆ ಆ ಗಾಳಿಯಲ್ಲಿರುವ ವಾಯುವಿನಲ್ಲಿರುವ ವಾಯು ನಾಮಕನಾದ ಜ್ಞಾನ ಆಯು ರೂಪತ್ವಾತ್ ವಾಯುನಾಮ ಅಂದ್ರು. ಆ ರೀತಿಯಲ್ಲಿ ಜ್ಞಾನವನ್ನ ಆಯುಷ್ಯವನ್ನ ರೂಪಿಸಿಕೊಡತಾನಾದ್ದರಿಂದ ಭಗವಂತ ವಾಸುದೇವನಿಂದ ಹುಟ್ಟಿದ ನಾರಾಯಣ, ವಾಸುದೇವ ನಾರಾಯಣ ರೂಪ. ಆ ರೂಪವೇ ಇಲ್ಲಿ ಸಮಿತ್ತಾಗಿ ನಿಂತಿದೆ. ಸಮಿತ್ತ ಒಂದು ದೇವರಿ ಹೆಸರು. ಸಮೇತನ ಚೆನ್ನಾಗಿ ವೃದ್ಧಿಗೊಳಿಸ್ತಾನಾದ್ದರಿಂದ. ನಂತರ ಧೂಮಗಳು ಮೇಘಾವಳಿಗಳು. ಧೂಮ ಯಾವುದು ಅಂದ್ರೆ ವಾಸುದೇವನಿಂದ ಹುಟ್ಟಿದ ವಾಸುದೇವ ರೂಪವೇ ಎಲ್ಲಿದೆ? ಅಭ್ರ ಅಪಾಂಭರಣಾತ್ ಅಭ್ರನಾಮ ಅಂದ್ರೆ ವಿಶೇಷವಾದ ಮೇಘ. ಮೇಘವನ್ನ ಅಭ್ರ ಅಂತ ಕರೀತಾರೆ. ಆಕಾಶದ ಒಂದು ಭಾಗ ಅದು ಮೇಘ. ಅದನ್ನ ಅಭ್ರ ಅಂತ, ನೀರನ್ನು ತುಂಬಿಕೊಳ್ಳುತ್ತೆ ಮೇಘ, ಆದ್ದರಿಂದ ಅದನ್ನ ಅಭ್ರ ಅಂತ ಕರೀತಾರೆ. ಆ ಮೇಘದಲ್ಲಿ ಭಗವದ್ ರೂಪ ನಿಂತಿದೆ, ನಾರಾಯಣ ವಾಸುದೇವ ರೂಪ. ಆ ನಾರಾಯಣ ವಾಸುದೇವ ರೂಪ, ವಾಸುದೇವ ವಾಸುದೇವ ರೂಪ. ಆ ವಾಸುದೇವ ವಾಸುದೇವ ರೂಪವೇ ಏನಾಗಿದೆ? ಧೂಮವಾಗಿದೆ. ಧೂಮ ಅಂತ ದೇವರು ಯಾಕೆ ಹೆಸರು? ಅಜ್ಞಾನವನ್ನ ನಾಶ ಮಾಡತಾನದ್ದರಿಂದ. ಅಂದ್ರೆ ಅಜ್ಞಾನಾದೀನಾಂ ಭೂತ್ಕರಣ. ನಂತರ ಅರ್ಚಿ ಕ್ಷಣ ಪ್ರಭೆ. ಇನ್ನು ಮೂರನೇ ರೂಪ ಯಾವುದು? ವಾಸುದೇವ ಸಂಕರ್ಷಣ ರೂಪ. ವಾಸುದೇವ ಸಂಕರ್ಷಣ ರೂಪ ಎಲ್ಲಿ ನಿಂತಿದೆ? ವಿದ್ಯುತ್ತಿನಲ್ಲಿ. ವಿದ್ಯುತ್ತಿನಲ್ಲಿ ನಿಂತ ದೇವರ ಹೆಸರೇನು? ವಿದ್ಯುತ್. ದೇವರಿಗೆ ವಿದ್ಯುತ್ ಅಂತ ಯಾಕೆ ಹೆಸರು ಅಂದ್ರೆ ವಿಶೇಷೇಣ ದ್ಯೋತನಾದ ವಿದ್ಯುತ್. ಅಂದ್ರೆ ತಾನು ತೋರತಾನೆ, ಇನ್ನೊಂದು ತೋರುವಂತೆ ಮಾಡತಾನಾದ್ದರಿಂದ ದೇವರಿಗೆ ವಿದ್ಯುತ್ ಅಂತ ಹೆಸರು. ಹಾಗೆ ವಿದ್ಯುತ್ತಿನಲ್ಲಿರುವ ದೇವರಿಗೆ ವಿದ್ಯುತ್ ಅಂತ ಹೆಸರು. ಆತನೇ ಅರ್ಚಿ ಆಗಿದ್ದಾನೆ. ಅರ್ಚಿ ಅಂದರೆ ಭಗವಂತನ ಹೆಸರು. ಅರ್ಚಿ ತತ್ವಾತ್ ಅರ್ಚಿ ಪೂಜ್ಯನಾದ್ದರಿಂದ ಅರ್ಚಿ ಅಂತ ದೇವರಿಗೆ ಹೆಸರು. ಇನ್ನ ಗರ್ಜನವೇ ಕಿಡಿಯು, ಅಂಗಾರ ಸಿಡಿಲು. ಸಿಡಿಲು ಯಾವುದು? ಅಂಗಾರ. ಸಿಡಿಲು ಅಂದ್ರೆ ಅದನ್ನೇನಂತಾರೆ? ಆಶಾನಿ. ಆಶಾನಿ ಅಂದ್ರೆ ಸಿಡಿಲು. ಅಶನಿಯಲ್ಲಿರುವ ದೇವರಿಗೆ ಹೆಸರು ಅಶನಿ. ಯಾವ ರೂಪ? ವಾಸುದೇವ ಪ್ರದ್ಯುಮ್ನ ರೂಪ. ವಾಸುದೇವ ಪ್ರದ್ಯುಮ್ನ ರೂಪ ಸಿಡಿಲನ್ನಿಲ್ಲಲಿದ್ದು ಅಶನಿ ಅಂತ ಕರೆಸಿಕೊಳ್ತಾ ಇದೆ. ಯಾಕೆ ಅಶನಿ ಅಂತ ಹೆಸರು? ಅಶನಾತ್, ಎಲ್ಲಾ ತೇಜಸ್ಸನ್ನು ನುಂಗಿಬಿಡುವುದರಿಂದ ದೇವರಿಗೆ ಅಶನಿ ಅಂತ ಹೆಸರು. ಈ ರೂಪ ಏನು ಕೆಲಸ ಮಾಡುತ್ತಾ ಇದೆ? ಅಂಗಾರದ ಕೆಲಸ. ಅಂಗಾರ ಅಂತ ದೇವರಿಗೆ ಯಾಕೆ ಹೆಸರು ಅಂದ್ರೆ ಅಂಗರತೇ ಅಂಗಗಳು, ಅಂಗಾಂಗಗಳಲ್ಲಿ ಸುಖವನ್ನ ಪಡೆದಿದ್ದಾನಾದ್ದರಿಂದ ದೇವರಿಗೆ ಅಂಗಾರ ಅಂತ ಹೆಸರು. ನಮ್ಮ ಅಂಗಾಂಗಗಳಲ್ಲಿ ರತಿ ಕೊಡತಾನಾದ್ದರಿಂದ ಆತನಿಗೆ ಅಂಗಾರ ಅಂತ. ಇನ್ನ ಗರ್ಜನವೇ ಕಿಡಿಯು, ಗರ್ಜನ. ಗರ್ಜನವನ್ನು ಸಂಸ್ಕೃತದಲ್ಲಿ ಏನಂತಾರೆ? ಹರಾಧುನಿ. ಆ ಹರಾಧುನಿ ಒಳಗಿರುವ ದೇವರ ಹೆಸರು ರಾಧುನಿ. ಯಾವ ರೂಪ? ವಾಸುದೇವ ಅನಿರುದ್ಧ ರೂಪ. ಈ ರೂಪ ರಾಧುನಿ ಅಂತ ಯಾಕೆ ಕರೆಸ್ಕೊಂಡಿದೆ ಅಂದ್ರೆ ನಿರಭ್ರಾದನಾಥ್, ಒಳ್ಳೆ ಶಬ್ದ ಮಾಡುವುದರಿಂದ ಆ ದೇವರಿಗೆ ರಾಧುನಿ ಅಂತ ಹೆಸರು ಅಭಯವನ್ನು ಅಭಯ ಕೊಡ್ತಾನೆ. ಆತನ ಶಬ್ದ ಎಂತಹದ್ದು ಅಂದ್ರೆ ಶತ್ರುಗಳನ್ನ ನಾಶ ಮಾಡತಕ್ಕಂತಹ ಶಬ್ದ ಮಾಡುತ್ತಾನೆ. ಇದು ಆ ವಿಶೇಷವಾದ ಗುಡುಗಿನಲ್ಲಿರುವ ಭಗವದ್ ರೂಪದ ಹೆಸರು. ಆ ರೂಪ ನಾರಾಯಣ ವಾಸುದೇವ ಅನಿರುದ್ಧ ರೂಪ ಮಾಡುವ ಕೆಲಸ ವಿಸ್ಫುಲಿಂಗ. ವಿಸ್ಫುಲಿಂಗ ಅಂತ ದೇವರಿಗೆ ಯಾಕೆ ಹೆಸರು? ಸ್ಫೂರ್ತಿಯನ್ನ ಕೊಡತಾನೆ. ವಿವಿಧಂ ಸ್ಫುರಣಾತ್, ನಾನಾ ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಡತಾನೆ. ಅವನಿಗೆ ಸ್ಫೂರ್ತಿ ತುಂಬಾ ಇದೆ, ನಮಗೂ ಸ್ಫೂರ್ತಿ ಕೊಡತಾನ. ಅದರಿಂದ ದೇವರಿಗೆ ವಿಸ್ಫುಲಿಂಗ ಅಂತ ಹೆಸರು. ಈ ರೀತಿಯಲ್ಲಿ ಈ ವಿಧಾಗ್ನಿಯೋಳ್, ಈ ವಿಧವಾದಂತ ಅಗ್ನಿಯಲ್ಲಿ ಯಾರನ್ನ ಹೋಮ ಮಾಡುತ್ತಾರೆ? ಜೀವನನ್ನ. ಇಲ್ಲೇನು ಹೇಳಿದ್ರು? ಅಭ್ಯುಜಾತನ ಹೋಮಿಸುವರು, ಕೋವಿದರು ಹೋಮಿಸುವರು. ಚಂದ್ರನನ್ನ ಹೋಮ ಮಾಡುತ್ತಾರೆ ಅದನ್ನು ಹೇಳುತ್ತಾರಲ್ಲಿ. ಏಕಸ್ಮಿನ್ ಅಗ್ನೌ ದೇವಾಹ ಸೋಮಂ ರಾಜಾನಂ ಜುಹ್ವತಿ ಅಂತ. ಆ ಸೋಮನನ್ನೇ ಅಲ್ಲಿ ಆವಾಹ ಆಹುತಿಯಾಗಿ ಕೊಡುತ್ತಾರೆ. ಅಂದ್ರೆ ಅರ್ಥ, ಚಂದ್ರನಲ್ಲಿ ಅಡಗಿದ ಜೀವನನ್ನು ಹೋಮ ಮಾಡುತ್ತಾರೆ ಅಂತ ತಾತ್ಪರ್ಯ. ಅಭ್ಯಜಾತನ ಅಂದ್ರೆ ಆ ಚಂದ್ರನಲ್ಲಿ ನೋಡಿ, ಮೊದಲನೇ ಅಗ್ನಿಯಲ್ಲಿ ಹೋಮ ಮಾಡಿ ನಂತರ ಚಂದ್ರನಲ್ಲಿ ಬರುವಂತೆ ಮಾಡಿದರಲ್ಲ, ಆ ಚಂದ್ರನ ಮೂಲಕ ಇಲ್ಲಿ ವಿಶೇಷವಾಗಿ ಕೊಡುತ್ತಾರೆ. ನಂತರ ಧರಣಿ ಎಂಬುದೇ ಅಗ್ನಿ, ಸಂವತ್ಸರವೇ ಸಮಿಧೆ ವಿಹಾಯ ಸವೆ ಪೊಗೆ ಇರುಳುರಿ ದಿಶಾಂಗಾರ ಅವಾಂತರ ದಿಗ್ವಲಯ ಕಿಡಿಯು ವರುಷವೆಂಬ ಆಹುತಿಗಳಿಂದಲೇ ಹರಿಯ ಮೆಚ್ಚಿಸಿ ಸಕಲರೊಳಗೆ ಅಧ್ವರ್ಯನಾಗಿರು ಸರ್ವರೂಪಾತ್ಮಕನ ಚಿಂತಿಸುತ್ತ. ಇಲ್ಲಿ ಹೇಳುತ್ತಾರೆ ಮೂರನೇ ಅಗ್ನಿ ಯಾವುದು? ಭೂಮಿ. ಭೂಮಿಗೆ ಹೆಸರೇನು? ಪೃಥ್ವಿ. ಪೃಥ್ವಿಯಲ್ಲಿರುವ ದೇವರ ರೂಪ ಯಾವುದು? ಸಂಕರ್ಷಣ ರೂಪ. ಸಂಕರ್ಷಣ ರೂಪವೇ ಪೃಥ್ವಿಯಲ್ಲಿ ಇದೆ. ದೇವರ ಹೆಸರು ಪೃಥ್ವಿ ಅಂತ. ಪೃಥ್ವಿ ಅಂತ ಯಾಕೆ ಹೆಸರು? ಪ್ರಥನಾದ ವಿಸ್ತಾರವಾಗಿ ವ್ಯಾಪಿಸಿದ್ದರಿಂದ ಭಗವಂತನಿಗೆ ಪೃಥ್ವಿ ಅಂತ ಹೆಸರು. ಈತನೇ ಯಾವ ಕೆಲಸ ಮಾಡ್ತಾ ಇದ್ದಾನೆ? ಅಗ್ನಿಯ ಕೆಲಸ. ಅಗ್ನಿ ಅಂತ ದೇವರಿಗೆ ಯಾಕೆ ಹೆಸರು? ಅಗನಾಥ ಅಂಗ ನೇತೃತ್ವ. ಅದು ಅಂಗಗಳಿಗೆ ನೇತಾ ಅದು ಮಡಸೋಗ್ತಾ ಇರ್ತೀವಿ. ಗೊತ್ತು ಬಿಡಿ ಅಂತ ಹೋಗ್ತಾ ಇರ್ತೇವೆ. ಅದು ಪ್ರತಿ ಒಂದ್ಸಲ ನೆನೆಸ್ತಾ ಬರ್ಬೇಕು. ಅಗನಾಥ ಅಂಗ ನೇತೃತ್ವ. ಅಂಗಗಳಿಗೆ ನೇತಾರನಾದ್ದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಯಾರಿಗೆ? ಸಂಕರ್ಷಣ ಅಗ್ನಿಗೆ. ಭೂಮಿಯಲ್ಲಿರುವ ಸಂಕರ್ಷಣ ಅಗ್ನಿಗೆ. ಸಂಕರ್ಷಣನಿಂದ ಹುಟ್ಟಿದ ಐದು ರೂಪಗಳು ಯಾವ್ದು ಯಾವುದು? ಹೌದಾ? ಸಂಕರ್ಷಣ ನಾರಾಯಣ, ಸಂಕರ್ಷಣ ವಾಸುದೇವ, ಸಂಕರ್ಷಣ ಸಂಕರ್ಷಣ ಪ್ರದ್ಯುಮ್ನ. ಬಟ್ಟೆ ಕೇಳ್ಬೋದಲ್ಲ, ಅದಕ್ಕೂ ಬಹಳ ಏನು ವಾಲ್ಯೂಮ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಯಾಕೆ ಕಡಿಮೆ ಮಾಡ್ತಾನೆ? ಬಾಯ್ಬಿಟ್ಟು ಹೇಳ್ಬೋದಲ್ಲ ದೇವರ ಹೆಸರು ಹೇಳಲಿಕ್ಕೆ ಆಚೆಯಾಗಿ. ಸರಿ, ಇಲ್ಲಿ ಸರಣಿ ಎಂಬುದೇ ಅಗ್ನಿ. ಭಗವಂತನೇ ಅಲ್ಲಿ ಸಂಕರ್ಷಣ ರೂಪಿ ಹರಿಯೇ ಅಗ್ನಿ ಅಂತಿದ್ದಾನೆ. ಸಂವತ್ಸರವೇ ಸಮಿಧೆ. ಸಂವತ್ಸರದೊಳಗಿರತಕ್ಕಂತಹ ಭಗವದ್ ರೂಪಕ್ಕೆ ಹೆಸರು ಸಂವತ್ಸರ. ಯಾವ ರೂಪ ನಿಂತಿದೆ? ಸಂಕರ್ಷಣ ನಾರಾಯಣ ರೂಪ. ಸಂಕರ್ಷಣ ನಾರಾಯಣ ರೂಪ ಸಂವತ್ಸರದೊಳಗೆ ನಿಂತು ಸಂವತ್ಸರ ಅಂತ ಕರೆಸಿಕೊಂಡಿದೆ. ಯಾಕೆ ಸಂವತ್ಸರ ಅಂತ ಕರೆಸಿಕೊಂಡದ್ದು? ಚಿಂತನೆ ಮಾಡಿದವರನ್ನ ಚೆನ್ನಾಗಿ ಬದುಕುವಂತೆ ಮಾಡುತ್ತಾನೆ. ಸಮ್ಯಕ್ ವಾಸಯತೀತಿ ಸಂವತ್ಸರ ನಾಮ ಅಂತ ಹೇಳಿದ್ರು. ಅದರಿಂದ ಈ ರೂಪ ಏನು ಕೆಲಸ ಮಾಡುತ್ತೆ? ಸಮಿತ್ಕಿನ ಕೆಲಸ. ಸಮಿತ್ತು ಅಂದ್ರೆ ದೇವರಿಗೆ ಯಾಕೆ ಹೆಸರು? ಸಮೇಧನ. ತಾನು ಪೂರ್ಣನಾದ್ದರಿಂದ ನಮ್ಮನ್ನ ಪೂರ್ಣಗೊಳಿಸ್ತಾನಾದ್ದರಿಂದ ದೇವರಿಗೆ ಸಮಿತ್ತು ಅಂತ ಹೆಸರು. ನಂತರ ವಿಹಾಯ ಸವೆ ಪೊಗೆ. ಆಕಾಶ, ಮಳೆ ಬರ್ಲಿಕ್ಕೆ ಆಕಾಶ ಬೇಕಲ್ಲ. ಆಕಾಶ, ಆಕಾಶದೊಳಗಿರುವ ದೇವರಿಗೆ ಹೆಸರೇನು? ಆಕಾಶ. ಯಾಕೆ ಆಕಾಶ ಅಂತ ಹೆಸರು? ಪ್ರಕಾಶವಂತನಾದ್ದರಿಂದ. ಹೌದಾ? ಪ್ರಕಾಶಮಾನತ್ವಾದ ಆಕಾಶ ನಾಮ. ಅಲ್ಲಿ ಯಾವ ರೂಪ ಇದೆ? ಸಂಕರ್ಷಣ ವಾಸುದೇವ ರೂಪ. ಯಾವ ಕೆಲಸ ಮಾಡುವುದು? ಧೂಮದ ಕೆಲಸ. ಯಾಕೆ ಧೂಮ ಅಂತ ಹೆಸರು? ಅಜ್ಞಾನಾದಿಗಳನ್ನ ಧ್ವಂಸ ಮಾಡುತ್ತಾನಾದ್ದರಿಂದ ಅಜ್ಞಾನಾದಿ ನಾಮ ಧೂತಕರಣ. ಹೇಳ್ತಾ 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 ರಕ್ತದ ಕಲ್ದೋಗ್ಬಿಡ್ಬೇಕು. ಅಂದ್ರೆ ಆ ರೂಪ ಹೇಳಿದಾಗ ಅಗ್ನಿ ಧೂಮ ತಾನಾಗಿ ಬರ್ತಾ 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 ಬರ್ಬೇಕು. ಅಂದ್ರೆ ಜೊತೆ ಜೊತೆಗೆ ಜೊತೆ ಜೊತೆಗೆ ಬರ್ಬೇಕು. ಹಾಗೆ ಈರುಳ್ಳುರಿ, ಈರುಳು ಅಂದ್ರೆ ಹಗಲು. ಹೌದು ಅಂತ ಇದೆ. ಹಗಲು ಇರಳು. ಇರಳು ಅಂದ್ರೇನು? ರಾತ್ರಿ. ರಾತ್ರಿ ಒಳಗಿನ ದೇವರ ಹೆಸರೇನು? ರಾತ್ರಿ. ದೇವರು ಯಾವ ರೂಪ ಇದೆ? ಸಂಕರ್ಷ. ಸಂಕರ್ಷ. ಆ ಸಂಕರ್ಷ ಸಂಕರ್ಷ ರೂಪಕ್ಕೆ ರಾತ್ರಿ ಅಂತ ಯಾಕೆ ಹೆಸರು? ರತಿದಾನಾಥ ರಾತ್ರಿ ನಾಮ. ಸುಖ ಕೊಡತಾನದ್ದರಿಂದ ದೇವರಿಗೆ ರಾತ್ರಿ ಅಂತ ಹೆಸರು. ಈ ರೂಪ ಏನು ಕೆಲಸ ಮಾಡುತ್ತಾ ಇದೆ? ಅರ್ಚಿ ಅಂದರೆ ಪೂಜ್ಯನಾದ್ದರಿಂದ ಅರ್ಚಿತತ್ವಾತ್ ಅರ್ಚಿ ಅಂತ. ನಂತರ ಬರತಕ್ಕಂತಹ ರೂಪ ಯಾವುದು ಅಂದ್ರೆ ಸಂಕರ್ಷಣ ಪ್ರದ್ಯುಮ್ನ. ಎಲ್ಲಿರೋದು? ದಿಕ್ಕುಗಳಲ್ಲಿ. ದಿಕ್ಕುಗಳಲ್ಲಿರುವ ದೇವರ ರೂಪ ಹೆಸರು ದಿಕ್ಕು. ಯಾಕೆ ದಿಕ್ಕಂತ ಹೆಸರು? ಮೋಕ್ಷವೆಂಬ ಮುಖ್ಯ ಪುರುಷಾರ್ಥ ಕೊಡತಾನೆ ದಿಶಾತೀತಿ ದಿಕ್ಕು. ಆದ್ದರಿಂದ ಆತ ಯಾವ ಕೆಲಸ ಮಾಡುತ್ತಾನೆ? ಅಂಗಾರ. ಅಂಗಾರ ಅಂತ ದೇವರಿಗೆ ಯಾಕೆ ಹೆಸರು? ಅಂಗರತೆ. ಅಂಗಾಂಗಗಳಲ್ಲಿ ರತಿಯನ್ನು ಕೊಡತಾನಾದ್ದರಿಂದ ದೇವರಿಗೆ ಅಂಗ ಅಂಗಾರ ಅಂತ ಹೆಸರು. ನಂತರ ಬರತಕ್ಕಂತಹ ರೂಪ ಸಂಕರ್ಷಣ ಅನಿರುದ್ಧ ರೂಪ. ಈ ಸಂಕರ್ಷಣ ಅನಿರುದ್ಧ ರೂಪ ಎಲ್ಲಿದೆ? ಅವಾಂತರ ದಿಕ್ಕುಗಳಲ್ಲಿದೆ. ಅವಾಂತರ ದಿಕ್ಕುಗಳಲ್ಲಿರುವ ದೇವರ ರೂಪಕ್ಕೆ ಹೆಸರು ಅವಾಂತರ ದಿಕ್ಕು ಅಂತ ಹೆಸರು. ಅವಾಂತರ ದಿಕ್ಕು ಅಂತ ದೇವರಿಗೆ ಯಾಕೆ ಹೆಸರು? ಅವಾಂತರ ದಿಶಾತೀತಿ ಅಂದ್ರೆ ಸ್ವರ್ಗಾದಿ ಮಧ್ಯೆ ಚೂರು ಚೂರು ಕೊಡ್ತಾನಾದ್ದರಿಂದ ಸುಖ ಕೊಡ್ತಾನಾದ್ದರಿಂದ ಅವನಿಗೆ ಅವಾಂತರ ದಿಕ್ಕು ಅಂತ ಹೆಸರು. ಈ ರೂಪ ಅನಿರುದ್ಧ ನಾರಾಯಣ. ಯಾವ ರೂಪ? ಸಂಕರ್ಷಣ ವಿರುದ್ಧ ರೂಪ. ಆ ಸಂಕರ್ಷಣ ವಿರುದ್ಧ ರೂಪ ಯಾವ ಕೆಲಸ ಮಾಡುತ್ತೆ? ಪುಷ್ಪಲಿಂಗ. ಪುಷ್ಪಲಿಂಗ ಅಂದ ದೇವರ ಹೆಸರೇನು? ವಿವಿಧವಾದ ಸ್ಫೂರ್ತಿಯನ್ನ ಕೊಡತಾನೆ ತನ್ನ ಕುರಿತು. ಇವಾಗ ಏನ್ ಕಡಿಮೆ ಮಾಡಿಲ್ಲ, ವಿವಿಧವಾದ ಸ್ಫೂರ್ತಿ ಇದೆ. ನ್ಯೂಸ್ ಪೇಪರ್ ಕುರಿತು ಅದರ ಕುರಿತು ನಾನು ಸ್ಫೂರ್ತಿ ಬರ್ತಾ ಇದೆ, ಕಡಿಮೆ ಮಾಡಲಿಲ್ಲ. ಆದರೆ ಅವನನ್ನ ನೆನೆದರೆ ತನ್ನ ಕುರಿತಾದ ವಿಶೇಷ ಸ್ಫೂರ್ತಿ ಕೊಡುತ್ತಾನೆ. ಆದ್ದರಿಂದ ಇಂಥ ಸ್ವಾಮಿಗೆ ವರುಷವೆಂಬ ಆಹುತಿಗಳಿಂದಲೇ ಆ ಭೂಮಿಯಲ್ಲಿ ಮಳೆಯೇ ಆಹುತಿಯಾಗಿ ಕೊಡಬೇಕು. ದೇವತೆಗಳು ಕೊಡತಾ ಇದ್ದಾರಲ್ಲಿ ಮತ್ತೆ ವರುಷವೆಂಬ ಆಹುತಿಗಳಿಂದಲೇ ಹರಿಯ ಮೆಚ್ಚಿಸಿ ಅಂದ್ರು. ಅಂದರೆ ಬಿಂಬರೂಪಿಯಾದ ಹರಿಯನ್ನ ಮೆಚ್ಚಿಸಬೇಕಂತೆ. ಮಳೆಯನ್ನ ಆಹುತಿಯಾಗಿ ಕೊಟ್ಟು ನಾವು ಕೊಡಲಲ್ಲ ಅಂದ್ರೆ ದೇವತೆಗಳು ಕೊಡತಾ ಇದ್ದಾರೆಂದು ಚಿಂತನೆ ಮಾಡುವುದೇ ದೇವರಿಗೆ ನಾವು ಸಮರ್ಪಣೆ ಮಾಡುವುದು ಅಂತ. ಆ ರೀತಿಯಲ್ಲಿ ಹರಿಯ ಮೆಚ್ಚಿಸಿ ಭಗವಂತನನ್ನ ಬಿಂಬನನ್ನ ಇದು ನಿನ್ನೆ ಇವಾಗ ಬರೋದನ್ನ ಅರ್ಥ ಆಗುತ್ತೆ ನೋಡಿ. ಶಬ್ದದಿಂದ ನಿತ್ಯವೂ ಯಾರಾದರೆ ಪಂಚಮಹಾಯಜ್ಞ ಸಂಧಿ ಅಥವಾ ಜೀವ ಹೋಮ ಪ್ರಕರಣವನ್ನ ನಿತ್ಯ ಚಿಂತನೆ ಮಾಡುತ್ತಾರೋ ದೇವ ಮೆಚ್ಚುತ್ತಾನೆ ಎಂಬುದು ಅರ್ಥ ಆಯ್ತಲ್ಲ. ಹರಿಯ ಮೆಚ್ಚಿಸಿ, ಟಾರ್ಗೆಟ್ ಅಲ್ಲಿ ದೇವರು ಮೆಚ್ಚಬೇಕು. ಹರಿಯ ಮೆಚ್ಚಿಸಿ ಸಕಲರೊಳಗೆ ಅಧ್ವರ್ಯನಾಗಿರು ಅಂದ್ರೆ ಯಾರ್ಯಾರು ವಿಶೇಷ ಚಿಂತನೆ ಮಾಡುತ್ತಾ ಬರ್ತಾರೆ ಅವರ ಮುಖ್ಯ ಫಲ ಭಗವಂತ ಮೆಚ್ಚುತ್ತಾನೆ. ಎರಡನೇ ಫಲ ಏನು ಅಂದ್ರೆ ಎಲ್ಲರಲ್ಲಿ ಇವರೇ ಮೇಲೆ ಇರ್ತಾರೆ, ಟಾಪ್ ಮೋಸ್ಟ್ ಪೊಸಿಷನ್ ಇರ್ತಾರೆ. ಅಂದ್ರೆ ಯಾವುದರಲ್ಲಿ? ಜ್ಞಾನದಲ್ಲಿ. ಜ್ಞಾನದಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ ಇರೋದು ಅಂದ್ರೆ ಎಲ್ಲದಕ್ಕಿಂತ ನನಗೆ ಜಾಸ್ತಿ ಗೊತ್ತಾಗಿತ್ತು ಅಂತ ಚೆನ್ನಾಗಿ ಕೇಳ್ಕೊಂಡಿರು ಅಲ್ವಾ? ಸ್ವಾಮಿಯೇ ಸ್ವತಂತ್ರ. ಅವನು ತಿಳಿಸಿದರೆ ತಿಳಿತೇನೆ, ಇಲ್ಲದ್ರೆ ಇಲ್ಲ ಅಂತ ತಿಳ್ಕೊಂಡವರಲ್ಲಿ ಜಾಸ್ತಿ ನಾವು. ಅಂದ್ರೆ ಮಿಕ್ಕವರು ತಿಳ್ಕೊಂಡಿರ್ತಾರೆ ದೇವರೇ ಮಾಡಿಸ್ತಾರೆ ಅಂತ, ಮಧ್ಯೆ ಮಧ್ಯೆ ಮರ್ತವರು ಹೋಗ್ತಾ ಇರ್ತಾರೆ. ನಾನ್ ಮರೆಯಲ್ಲ ಸದಾ ಅಂದ್ರೆ ಪೂರ್ತಿ ವಾಯುದೇವರು ಅಂತಲ್ಲ, ನಮ್ ಯೋಗದಲ್ಲಿ ತಕ್ಕಂತೆ ಆದಷ್ಟು 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 ಜಾಸ್ತಿ ನಾವು ಭಗವಂತನನ್ನೇ ಸ್ಮರಣೆ ಮಾಡುವ ಯೋಗ್ಯತೆ ದೇವರು ಕೊಡ್ತಾರೆ. ಅದು ಜಾಸ್ತಿ ಆಗಿರೋದು ಅಂದ್ರೆ ಅಷ್ಟೇ ಹೊರತು ನಂಗೆ ಗೊತ್ತು ಅಂತ ಏನು ಒಂದು ಶಾಲೆ ಹಾಕೊಂಡು ತಿರ್ಗಾಡೋದು ಯಾವುದಲ್ಲ. ಮಿಕ್ಕವರು ಮರೀತಾ ಇದ್ರೆ ನಾವು ಮರೆಯದೆ ದೇವರನ್ನ ಸ್ಮರಣೆ ಇನ್ನೊಬ್ಬರಿಗಿಂತ ಜಾಸ್ತಿ ಮಾಡಿದರೆ ನಾವು ಅಧ್ವರಿಯರು. ಇಲ್ಲ ಅವ್ರಕ್ಕಿಂತ ನಾವೇ ದೇವ್ರ ಮರೆತು ಹೋಗಿ ನಾನೇ ಮಾಡಿದೆ ಅಂತ ಅಹಂಕಾರ ಬೀಗಿದ್ರೆ ನಾ ನಮಕ್ಕಿಂತ ಕನಿಷ್ಠರು ಇನ್ಯಾರು ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಸರ್, ಹರಿಯ ಮೆಚ್ಚಿಸಿ ಸಕಲರೊಳಗೆ ಅಧ್ವರ್ಯನಾಗಿರು. ಸರ್ವ ರೂಪಾತ್ಮಕನ ಚಿಂತಿಸುತ್ತಾ ಅಂದ್ರು. ಸರ್ವ ರೂಪಾತ್ಮಕ ಅಂದ್ರೆ ಹೇಳ್ತಾ ಇದ್ದಾರೆ ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ಅಲ್ಲಲ್ಲಿ ಆಯಾ ಅಗ್ನಿಗಳಲ್ಲಿ ಅಷ್ಟಷ್ಟು ರೂಪಗಳನ್ನು ಧಾರಣೆ ಮಾಡಿ ಆಯಾ ಜೀವರಾಶಿಯನ್ನ ಹೋಮ ಮಾಡಿ ಅವರನ್ನೆಲ್ಲ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ. ಅವನು ಯಾರೋ ಅಲ್ಲ, ನನ್ನ ಸ್ವಾಮಿ. ಇವನಿಗೆ ಇಷ್ಟು ತಾಕತ್ತಿದೆ ಎಂಬುದನ್ನು ಚಿಂತನೆ ಮಾಡಿ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಪುರುಷ ಶಿಖಿ ವಾಕ್ ಸಮಿಸೆ ಧೂಮವು ಪರಣ ಪರಣ ಕರಣ ಅರ್ಚಿಯು ಜಿಹ್ವೆ ಶ್ರೋತ್ರಗಳೆರಡು ಕಿಡಿಗಳು ಲೋಚನಗಳು ಅಂಗಾರವೆನಿಸುವವು ನಿರುತ ಭುಂಜಿಸುವನ್ನ ಯದು ಕುಲವರನಿಗೆ ಅವಧಾನಗಳು ಎಂದು ಈ ಪರಿ ಸಮರ್ಪಣೆಯ ಗೈಯೇ ಕೈಗೊಂಡನು ದಿನದಿ ಬೊರೆವಾ. ಇನ್ನ ನಾಲ್ಕನೇ ಅಗ್ನಿ ಯಾವುದು? ಪುರುಷನೇ ಅಗ್ನಿ, ನಮ್ಮ ತಂದೆಯೇ ಅಗ್ನಿ. ಅಲ್ಲಿರತಕ್ಕಂತಹ ಯಾವ ರೂಪ? ಪ್ರದ್ಯುಮ್ನ ರೂಪವೇ ಅಗ್ನಿ. ಆ ಅಗ್ನಿಯಲ್ಲಿ ಪ್ರದ್ಯುಮ್ನೇ ಅಗ್ನಿ ಅಂತ ಕರೆಸಿಕೊಂಡಿದ್ದಾನೆ, ಪುರುಷನಲ್ಲಿದ್ದಾನೆ. ಅವನ ಹೆಸರೇನು ದೇವರದ್ದು? ಪುರುಷ ಅಂತ ಹೆಸರು. ಪುರುಷ ಅಂತ ದೇವರಿಗೆ ಹೆಸರು ಪೂರ್ಣನಾದ್ದರಿಂದ ಪುರುತ್ವಾತ್ ಪೂರ್ಣತ್ವಾತ್ ಪುರುಷನಾಮ. ಶ್ರೇಷ್ಠನಾಗಿದ್ದಾನೆ ಅಷ್ಟೇ ಅಲ್ಲದೆ ಪೂರ್ಣನಾಗಿದ್ದಾನಾದ್ದರಿಂದ ದೇವರಿಗೆ ಪುರದಲ್ಲಿ ವಾಸ ಮಾಡಿಕೊಂಡಿರ್ತಾನೆ. ಹೌದಾ? ಪುರುಷ. ಇನ್ನ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವ ಅದರಿಂದ ಇನ್ನೊಂದು ಕಡೆ ಕೊಟ್ಟದ್ದು ಪುರುಷನಾಮ ಅಂತ ಹೇಳಿ. ಹೌದಾ? ಏನ್ ತುಂಬಾ ಇದೆ, ಇನ್ನ ಹೋಗ್ತೀರಾ ನೂರು ನೂರು ಸಾವಿರ ಸಾವಿರ ಅರ್ಥಗಳು ಬರುತ್ತೆ. ನಮಗೆ ಇಟ್ಟುಕೊಡ್ತಿರೋದು ಸಾಕು ನಮ್ಗೆ, ಯಾಕಂದ್ರೆ ಸಾವಿರ ಅರ್ಥ ಇಟ್ಕೊಂಡು ನಾವೇ ಮಾಡ್ತೀವಿ, ತಲೆ ಜಾಮ್ ಪ್ಯಾಕ್ ಆಗ್ತದೆ. ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗಲ್ಲ, ಗೊತ್ತು ಅಂತ ಗೊತ್ತಾಗತ್ತೆ ಅಷ್ಟೇ. ಪುರುಷ ಅಂತ ದೇವರು ಕರೆಸಿಕೊಂಡಿದ್ದಾರೆ. ಯಾರ ರೂಪ ಯಾರದು? ಪ್ರದ್ಯುಮ್ನ ರೂಪ. ಅವನೇ ಅಗ್ನಿ. ಅಗ್ನಿ ಅಂತ ಯಾಕೆ ಹೆಸರು? ಎಲ್ಲ ಆಹುತಿಯನ್ನ ಸ್ವೀಕಾರ ಮಾಡುವವ, ಅಂಗಗಳಿಗೆ ನೇತಾರನಾದ್ದರಿಂದ ಅಲ್ವಾ. ಅಲ್ಲ, ಯಾಕೆ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ? ನೀವು ಹೇಳ್ತಾನೆ ಇಲ್ಲ ಅದಕ್ಕೆ, ನೀವ ಹಾಗೆ ಹೇಳ್ತಾ ಹೋಗ್ಬೇಕು. ಯಾರು ಹೇಳ್ತಾನೆ? ಕೇಳಿದ್ರೆ ಹೊಡೆದು ಹೇಳ್ತಾ ಇಲ್ಲ ಅಲ್ವಾ, ಹೇಳ್ಬೇಕು. ನಂತರ ವಾಕ್ ಸಮಿತಿ, ವಾಕ್ಯನಲ್ಲಿ ಇರತಕ್ಕಂತಹ ರೂಪ ಯಾವುದು? ಪ್ರದ್ಯುಮ್ನ ನಾರಾಯಣ ರೂಪ. ಪ್ರದ್ಯುಮ್ನ ನಾರಾಯಣ ರೂಪವೇ ವಾಕ್ಯನಲ್ಲಿ ವಾಕು ಅಂತ ಕರೆಸಿಕೊಂಡಿದೆ. ಆ ರೂಪ ವಾಕು ಅಂತ ಯಾಕೆ ಕರೆಸಿಕೊಂಡಿದೆ? ವಚನಾತು ವಾಂಗ್ನಾಮ, ನುಡಿದು ನುಡಿಸ್ತಾನಾದ್ದರಿಂದ ಆತನಿಗೆ ವಾಕು ಅಂತ ಹೆಸರು. ಈತನೇ ಸಮಿತ್ತು. ಸಮಿತ್ ಯಾಕೆ? ಚೆನ್ನಾಗಿ ವೃದ್ಧಿಯನ್ನ ನಮಗೆ ಕೊಡತಾನಾದ್ದರಿಂದ, ಆತ ಪೂರ್ಣನಾಗಿ ನಮಗೆ ವೃದ್ಧಿಯನ್ನು ಕೊಡತಾನಾದ್ದರಿಂದ ಆತನಿಗೆ ಸಮಿತ್ ಅಂತ ಹೆಸರು. ನಂತರ ಯಾರು? ಪ್ರದ್ಯುಮ್ನ ವಾಸುದೇವ. ಧೂಮ ಎಲ್ಲಿದ್ದಾನೆ? ಅದಕ್ಕೆ ಹೇಳ್ತಾರೆ ಇಲ್ಲಿ ವಿಶೇಷವಾಗಿರತಕ್ಕಂಥ ಇಲ್ಲಿ ಯದ್ಯಪಿ ಪಾಠ ಕರಣ ಅಲ್ಲ, ಅದು ಸರಿ ಮಾಡ್ಕೊಂಡು ಪರಣನೇ ಅದು, ಪರಣನೇ ಅದು ಅಲ್ಲ. ಕರಣ ಸರಿ ಮಾಡಿಕೊಳ್ಳಿ. ಪರಣ, ಪರಣನನ್ನೇ ಪ್ರಾಣ ಅಂತ ಕರೀತಾರೆ. ಪ್ರಾಣನನ್ನೇ ಪರಣ ಅಂತ ಕರೀತಾರೆ. ನಾನು ಸರಿಯಾಗಿ ಹೇಳಿದೆ ಮತ್ತು ನಾನೇ ಕನ್ಫ್ಯೂಸ್ ಆಗಿದೆ. ನೀವು ಅಲ್ಲಿ ಸರಿ ಉಂಟೇನು ಅಂತ ಇಲ್ಲ, ಸರಿ ಅದು. ಪರಣ ಅರ್ಚಿ, ಪರಣ ಅಂದ್ರೆ ಪ್ರಾಣ. ಸಂಕರ್ಷಣಾತು ಪ್ರಾಣನಾಮ, ಪ್ರದ್ಯುಮ್ನ ವಾಸುದೇವ ರೂಪ ಏನಾಗಿದೆ? ಪ್ರಾಣನಲ್ಲಿದ್ದು ಧೂಮ ಅಂತ ಕರೆಸಿಕೊಂಡಿದೆ. ಹೌದು, ಯಾಕೆ ಧೂಮ? ಅಜ್ಞಾನವನ್ನ ಧ್ವಂಸ ಮಾಡೋದರಿಂದ. ಪ್ರಾಣ ಅಂತ ಯಾಕೆ ಹೆಸರು? ಎಲ್ಲವನ್ನ ಹಿಡಿದು ಕೆಲಸ ಮಾಡಿಸ್ತಾನಾದ್ದರಿಂದ ಪ್ರಾಣಸಂಕರ್ಷಣ ಆತ ಅಂದ್ರೆ ಹಿಡಿದು ನಿಲ್ಲಿಸ್ತಾನೆ ಅಂದ್ರೆ ಎಲ್ಲ ಕೆಲಸ ಮಾಡುವಾಗ ನಮಗೆ ಶಕ್ತಿ ಕೊಡತಾನಾದ್ದರಿಂದ ಪ್ರಾಣ ಅಂತ ಹೆಸರು. ಆ ರೀತಿಯಾಗಿ ಆತನೇ ಪರಣ ಅರ್ಚಿಯು ಅಲ್ಲ ಪುರುಷ ಸಿಖಿ ವಾಕ್ ಸಮಿಧೆ ಧೂಮವು ಪರಣ ಅರ್ಚಿಯು ಜಿಹ್ವೆ. ಜಿಹ್ವಾದೊಳಗಿರತಕ್ಕಂಥ ರೂಪ ಯಾವುದು? ಪ್ರದ್ಯುಮ್ನ ಸಂಕರ್ಷಣ. ಪ್ರದ್ಯುಮ್ನ ಸಂಕರ್ಷಣ ರೂಪ ಜಿಹ್ವೆ ಒಳಗಿದ್ದರೆ ಆತನ ಹೆಸರು ಜಿಹ್ವಾ. ಜಿಹ್ವಾ ಅಂದ ಯಾಕೆ ಹೆಸರು? ಹೂಯತೆ ಅಸ್ಮಿನ್ ಇತಿ ಜಿಹ್ವಾ ನಾಮ. ಇವನೊಳಗೆ ಎಲ್ಲವನ್ನ ಹೋಮ ಮಾಡುತ್ತಾರಾದ್ದರಿಂದ ಇವನಿಗೆ ಜಿಹ್ವಾ ಅಂತ ಹೆಸರು. ಅವನೇ ಅರ್ಚಿ ಅಂತ ಕರೆಸಿಕೊಂಡಿದ್ದಾನೆ. ಇನ್ನ ಶ್ರೋತ್ರಗಳೆರಡು ಕಿರಿಗಳು. ಶ್ರೋತ್ರದಲ್ಲಿರುವ ರೂಪ ಯಾವುದು? ಪ್ರದ್ಯುಮ್ನ ಪ್ರದ್ಯುಮ್ನ ರೂಪ. ಪ್ರದ್ಯುಮ್ನ ಪ್ರದ್ಯುಮ್ನ ರೂಪ ಅಲ್ವಾ ಶ್ರವಣಾತ್ ಪುರುಷ ಸಿಹಿ ವಾಕ್ ಸಮಿಧೆ ಧೂಮವು ಪರಣ ಅರ್ಚಿಯು ಜಿಹ್ವೆ. ನಂತರ ಬರುವುದ್ಯಾವುದು? ಅಂಗಾರ ಹೌದಲ್ವಾ. ಯಾವುದದು? ಅಲ್ಲಿಗೆ ಚೂರು ವ್ಯತ್ಯಾಸ. ಲೋಚನಗಳು ಅಂದ್ರೆ ಕಣ್ಣುಗಳು. ಚಕ್ಷುಸ್ಸು. ಚಕ್ಷುಸ್ಸಿನಲ್ಲಿ ಯಾವ ರೂಪ ಇದೆ? ಪ್ರದ್ಯುಮ್ನ ಪ್ರದ್ಯುಮ್ನ ರೂಪ. ಆ ಪ್ರದ್ಯುಮ್ನ ಪ್ರದ್ಯುಮ್ನ ರೂಪವೇ ಕಣ್ಣಿನಲ್ಲಿ ಇದ್ದುಕೊಂಡು ಚಕ್ಷುಸ್ಸು ಅಂತ ಕರೆಸಿಕೊಂಡಿದೆ. ಯಾಕೆ? ದರ್ಶನಾಥ ಚಕ್ಷುರ್ನಾಮ. ಎಲ್ಲರಿಗೂ ತಾನು ನೋಡಿ ಎಲ್ಲರಿಗೂ ತೋರಿಸುವುದರಿಂದ ದೇವರಿಗೆ ಚಕ್ಷುಸ್ಸು ಅಂತ ಹೆಸರು. ಆ ಪ್ರದ್ಯುಮ್ನ ಪ್ರದ್ಯುಮ್ನ ರೂಪ ಚಕ್ಷುಸ್ಸಿನಲ್ಲಿ ಇದ್ದುಕೊಂಡು ಚಕ್ಷುಸ್ಸು ಅಂತ ಕರೆಸಿಕೊಂಡು ಮಾಡುವ ಕೆಲಸ ಏನು? ಅಂಗಾರದ ಕೆಲಸ. ಅಂಗಾರ ಅಂದರೆ ಅಂಗಾಂಗಗಳಲ್ಲಿ ರತಿಯನ್ನ ಕೊಡುವುದರಿಂದ. ಇನ್ನ ಕೊನೆಯದು ಯಾವುದು ಅಂತ ಹೇಳಿದರೆ ಶ್ರೋತ್ರಗಳೆರಡು ಕಿವಿಗಳು. ಎರಡು ಕಿವಿಗಳಲ್ಲಿ ಪ್ರದ್ಯುಮ್ನ ಅನಿರುದ್ಧ ರೂಪ ಅದು ಶ್ರೋತ್ರಗಳಲ್ಲಿ ನಿಂತಿದೆ. ಶ್ರೋತ್ರಗಳಲ್ಲಿ ನಿಂತ ರೂಪಕ್ಕೆ ಹೆಸರು ಶ್ರೋತ್ರ ಅಂತ ಯಾಕೆ ಹೆಸರು? ಶ್ರವಣಾತ್ ಶ್ರೋತ್ರ ನಾಮ. ಕೇಳಿ ಕೇಳಿಸುವುದರಿಂದ ಭಗವಂತನಿಗೆ ಶ್ರೋತ್ರ ಅಂತ ಹೆಸರು. ಈತನೇ ವಿಶೇಷವಾಗಿ ವಿಸ್ಫುಲಿಂಗ ಅಂತ ಕರೆಸಿಕೊಂಡಿದ್ದಾನೆ. ಇವನಿಗೆ ವಿಸ್ಫುಲಿಂಗ ಅಂತ ಯಾಕೆ ಹೆಸರು ಅಂದರೆ ನಾನಾ ರೀತಿಯಾದ ಸ್ಫೂರ್ತಿಯನ್ನ ಪಡೆದಿದ್ದಾನೆ, ಕೊಡತಾನೆ. ಆದ್ದರಿಂದ ಇವನಿಗೆ ವಿಸ್ಫುಲಿಂಗ. ಇಂಥ ಸ್ವಾಮಿಗೆ ನಿರುತ ಭುಂಜಿಸುವನ್ನ ಯದುಕುಲ ವರನಿಗೆ ಅವಧಾನಗಳು ಎಂದು ಈ ಪರಿ ಸಮರ್ಪಣೆಯ ಗೈಯೇ ಕೈಗೊಂಡು ಅನುದಿನದಿ ಪೊರೆವಾ. ಈ ರೀತಿಯಲ್ಲಿ ಇಂಥ ಅಗ್ನಿಯಲ್ಲಿ ನಿರುತ ಭುಂಜಿಸುವ ಅನ್ನ, ನಿರುತ ಊಟ ಮಾಡುವಂತಹ ಅನ್ನವನ್ನ ಯದುಕುಲ ವರನಿಗೆ ಅವಧಾನಗಳು, ಅಲ್ಲಿರತಕ್ಕಂತಹ ಶ್ರೀಕೃಷ್ಣನಿಗೆ ಅವಧಾನ ಅಂದ್ರೆ ಆಹುತಿ ಅಂತ ಕೊಡಬೇಕು. ಅದನ್ನು ಸ್ವೀಕಾರ ಮಾಡಿ ಭಗವಂತ ಕೈಗೊಂಡು ಅನುದಿನದಿ ಪೊರೆವಾ, ನಿತ್ಯದಲ್ಲೂ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಅನುದಿನದಿ ಅಂದರೆ ಅನುದಿನದಿ ಪೊರೆವಾ ಅಂದ್ರೆ ಏನ್ ಪೊರೆಯೋದು? ನಮ್ಮನ್ನ ಮಾಡುವ ಚಿಂತನೆ ವಿಶೇಷವಾಗಿ ಅದರಲ್ಲಿ ಅರ್ಥಗಳು ವಿಶೇಷವಾಗಿ ಹೊಳೆದು 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 ಚಿಂತನೆ ಬರುವಂತೆ ಮಾಡುತ್ತಾನೆ. ಏನೇನು ಅರ್ಥ ಹೊಡಿಬೇಕು ಅದು ಹೇಳಿ ಪರವಾಗಿ ನೋಡೋಣ. ಅದು ಮೊದಲೇ ಬಂತಲ್ಲ, ಇನ್ನೇನೋ ಇದೆ. ನಾ ಮೊದಲು ಹೇಳಿದ್ದೆ ಹೇಳಿದ್ದೆ ಏನ್ ಹೇಳಿದ್ದೆ? ಒಂದೊಂದು ಒಂದೊಂದು ರೂಪದ ಗುಣಗಳನ್ನ, ಹೆಸರಿಂದ ಗುಣಗಳು ಬರ್ತಾ ಇವೆ. ಆ ಗುಣಗಳು ಚಿಂತನೆ ಮಾಡಿದ್ರೆ ನಮ್ಗೇನ್ ಬರುತ್ತೆ? ಇನ್ನ ಎಲ್ಲೋ ಕನೆಕ್ಷನ್ ಇದೆ. ಏನೋ ಹೇಳಿದ್ದೆ ಸರಿ. ಆ ಗುಣಗಳಿಗೆ ಏನೋ ಹೆಸರಿದೆ, ಏನೋ ಹೇಳಿದ್ದೆ. ನೆನಪಿಲ್ಲ ಹೇಳಿ. ಯಾಕೆ ಸುಮ್ಮನೆ ಸರಿ ಟೆನ್ಷನ್ ಜಾಸ್ತಿ ಆಗ ಭಾಗವತದಲ್ಲಿ ನಮಗೆ 30 ಧರ್ಮಗಳು 30 ಗುಣಗಳು ಬರಬೇಕು ಅಂತ ಹೇಳಿದ್ರು. ಹೌದಾ? 30 ಗುಣಗಳು ಬರಬೇಕು ಅಂತ ಹೇಳಿದ್ರು. 30 ಗುಣಗಳು ನಮಗೆ ಹೇಗ್ ಬರುತ್ತೆ? ಈ 30 ರೂಪಗಳ 20 ರೂಪಗಳ ಅಲ್ಲಿ ಗುಣಗಳ ಚಿಂತನೆ ಮಾಡಿದರೆ 30 ಧರ್ಮಗಳು ನಮ್ಮಲ್ಲಿ ಮೂಡಿ ಬರುತ್ತೆ. ಅದು ಕನೆಕ್ಷನ್. ನಿಮ್ಗೆ ಎಲ್ಲಿಗೆ ಯಾವ್ದು ಗೊತ್ತಿಲ್ಲ, ಅಲ್ಲಿ ಭಾಗವತದಲ್ಲಿ ಹೇಳ್ಬಿಡ್ತಾರೆ, ಸಾರಧಾರ ಹೇಳ್ಬಿಡ್ತಾರೆ, 30 ಧರ್ಮಗಳು ನಿಮ್ಮಲ್ಲಿ ಬರಬೇಕು ಅಂತೇಳಿ ತಂದ್ಕೊಂತೀವಿ ಅಂತ ಹೋಗ್ತೀವಿ. ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಎಲ್ಲಿಂದ ತರೋದು ನಾವು? ಅವನು ಕೊಟ್ರೆ ಬರುತ್ತೆ, ಇಲ್ಲದ್ರಿಲ್ಲ. ಅದಕ್ಕೆ ಸ್ವಾಮಿಯನ್ನ ನಿತ್ಯವೂ ಕೂಡ ಈ 30 ಚಿಂತನೆ ಮಾಡುತ್ತಾ ಬಂದರೆ 30 ಧರ್ಮಗಳು ನಮ್ಮಲ್ಲಿ ಒಡಮೂಡುತ್ತಾ ಬರುತ್ತೆ. ಆದರೆ ಭಾಗವತದಲ್ಲಿ ಹೇಳಿದ 30 ಧರ್ಮಗಳು ಯಾವುದು? ಆ 30 ಧರ್ಮಗಳಿಗೆ ಇಲ್ಲಿ ಹೇಳಿದ್ದು ಹೇಗೆ ಕಂಪೇರ್ ಮಾಡಬೇಕು? ಯಾವ ಗುಣ ಚಿಂತನೆ ಮಾಡಿದರೆ ಯಾವ ಧರ್ಮ ಮೂಡುತ್ತೆ? ಅದರ ಸೀರಿಯಲ್ ಆರ್ಡರ್ ಹೇಗೆ? ಒಂದೊಂದು ಬಂದಾಗ ನಮ್ಮಲ್ಲಿ ಎಫೆಕ್ಟ್ ಏನು? ಅದು ಬಂದಾಗ ಚಿಂತನೆ ಎಷ್ಟು ಪರಿಣಾಮ ಆಗುತ್ತೆ? ಒಂದೊಂದು ಬಂದಾಗ ಚಿಂತನೆ ಎಷ್ಟೆಷ್ಟು ಪರಿಣಾಮ ಆಗ್ತಾ ಆಗ್ತಾ ಹೋಗುತ್ತೆ? ಆ 30 ಧರ್ಮಗಳು ಬಂದಾಗ ಈ ಚಿಂತನೆ ಹೇಗಿರುತ್ತೆ? ಇದೆಲ್ಲ ಕೂಡ ಅದೇ ಅನುದಿನದಿ ಪೊರವ ಅರ್ಥ. ಇದು ಅನುದಿನದಿ ಪೊರವ ಅಂದ್ರೆ ಒಮ್ಮೆಲೆ ಎಲ್ಲಾ ಕೊಟ್ಟು ಉದ್ಧಾರ ಮಾಡಲ್ಲ, ಚೂರು 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 ಕೊಡ್ತಾರೆ. ಒಂದ್ ದಿವಸ ಈ ನೋಡಿದ ಕಾಲಕ್ಕೆ ಒಂದು ಗುಣ, ಹೌದಲ್ಲ ಭಾಗವತದಲ್ಲಿ ಇದೇ ಧರ್ಮ ಹೇಳಿದರಲ್ಲ. ಹೌದು ಹೌದು, ನಾನು ಹೇಳಿ ನಿಮ್ಗೆ ಇಷ್ಟು ಹೇಳಿದ್ದಷ್ಟೇ. ಭಾಗವತ ಧರ್ಮಗಳಿವೆ, ಈ 30 ಚಿಂತನೆ ಮಾಡಿದ್ರೆ 30 ಬರುತ್ತೆ ಅಂತ ಹೇಳಿದ್ರೆ ಅಷ್ಟೇ ಹೊರತು, ಯಾವ ಗುಣ ಚಿಂತನೆ ಮಾಡಿದ್ರೆ ಯಾವ ಧರ್ಮ ನಮ್ಮಲ್ಲಿ ಬರುತ್ತೆ ಎಂಬುದು ನಿಮ್ಗೆ ಹೇಳಿಲ್ಲ. ನೀವೇ ತಿಳ್ಕೊಂಡು ಅಂತ ಹೇಳಿ. ಅದಕ್ಕೆ ಅನುದಿನದಿ ಪೊರೆಯವ ಪೊರದ ಮೇಲೆ ನಂತ ಹೇಳ್ಬಿಡಿ, ಎಲ್ಲ ವರ್ಷದಲ್ಲಿ ಹೇಳ್ಬಿಡ್ತೇನೆ. ಅದಕ್ಕಾದ್ರೂ ಭಾಗವತ ಕೇಳ್ಬೇಕಾಗತ್ತಲ್ಲ ನೀವು, ಅದಕ್ಕಾದ್ರೂ ಭಾಗವತ ಕೇಳಿ. ಎಲ್ಲಿ ಭಾಗವತ ಹೇಳ್ತಾರೋ ಅಲ್ಲಿಗೆ ಹೋಗಿ ಭಾಗವತ ಧರ್ಮಗಳು ಅಂದುಕೊಂಡು ಏನ್ ಮಾಡ್ತೇನೆ, ನಿದ್ದೆ ಮಾಡ್ತಾ ಇರ್ತೀರ ಅಲ್ಲ. ಭಾಗವತ ಧರ್ಮಗಳು ಅಂತ ಹೇಳಿ ಹೇಳಿ ಶುರು ಮಾಡಿದ ಕೂಡಲೇ ಒಳ್ಳೆ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡಿ ಬರ್ತೀರದು. ಅದಕ್ಕೆ ಇವಾಗ ಎಚ್ಚರದಿಂದಿದ್ದು ಏನ್ ಧರ್ಮಗಳು ಹೇಳಿದ್ದಾರೆ, ಪೆನ್ನು ಪೇಪರ್ ಇಟ್ಕೊಂಡು ಸರತರ ಬರ್ಕೊಂಡು ಎಲ್ಲ ಮಾಡಿ, ಆ ಇಲ್ಲಿ ಏನು ಗುಣಗಳು ಹೇಳಿದ್ದಾರೆ, ಆ ಗುಣಗಳ ಅರ್ಥವೂ ಹೇಳಿದ್ದಾರೆ, ಆ ಅರ್ಥ ಯಾವ ಧರ್ಮಗಳಿಗೆ ಸರಿ ಹೋಗುತ್ತೆ ಎಲ್ಲ ಕಂಪೇರ್ ಮಾಡಿ ನೋಡ್ಕೊಂಡು ನೋಡ್ಕೊಂಡು ಒಂದೊಂದು ಗುಣವನ್ನ ಚಿಂತನೆ ಮಾಡ್ತಾ ವಿಶೇಷವಾಗಿ ಮಾಡ್ತಾ ಬಂದಾಗ ಒಂದೊಂದು ನಮ್ಮಲ್ಲಿ ಚೂರು ಚೂರು ಮೂಡ್ತಾ ಬರುತ್ತೆ. ನಿನ್ನೆಕ್ಕಿಂತ ಇವತ್ತು ಜಾಸ್ತಿ, ಇವತ್ತಿಗಿಂತ ನಾಳೆ, ಒಂದ್ ತಿಂಗಳಾದ್ಮೇಲೆ ಚೂರು ಹೆಚ್ಚು ಇಲ್ವಾ? ಷೋಡಶಿ ಚತುರ್ದಶಿ ಚಿಂತನೆ ಮಾಡ್ಲಿಕ್ಕಿಂತ ಮೊದಲು ನಿಮ್ ಪರಿಸ್ಥಿತಿ ಏನು? ಬೇರೆನೆ. ಇವತ್ತು ಚಿಂತನೆ ಮಾಡ್ಲಿಕ್ ಶುರು ಮಾಡಿದ್ಮೇಲೆ ಚೂರಾದ್ರೂ ವ್ಯತ್ಯಾಸ ಇದೆಯಾ? ಆಲೋಚನಾ ಧೋರಣೆಗಳಲ್ಲಿ ವ್ಯತ್ಯಾಸ ಇದೆಯಾ? ದೇವರ ಸ್ಮರಣೆ ಬರ್ತಾ ಇದೆಯಾ? ಆವಾಗಕ್ಕಿಂತ ವಿಶೇಷವಾಗಿ ಬರ್ತಾ ಇದೆಯಾ? ಅಂದ್ರೆ ಇಂಪ್ರೂವ್ಮೆಂಟ್ ಇದೆಯಾ? ಮತ್ತೆ ಇದನ್ನೇ ಹೇಳೋದು, ನಿಮಗೆ ಕಾಣಿಸ್ತಾ ಇದೆ, ಪ್ರಾಕ್ಟಿಕಲ್ ಟೆಸ್ಟ್ ಇದು, ನಿಮಗೆ ಕಾಣಿಸ್ತಾ ಇದೆ. ನೀವು ಚಿಂತನೆ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಮಲ್ಲೇ ಇಂಪ್ರೂವ್ಮೆಂಟ್ ಬರ್ತಾ ಇದೆ. ಏನು ಚೂರು ಚೂರು ಮಾಡಿದ್ರೇನೆ, ಇನ್ನ ಸೀರಿಯಸ್ ಆಗಿ ಮಾಡಿದ್ರೇನೆ ಬರ್ಬೇಕು. ಇನ್ನ ಅಷ್ಟು ಸೀರಿಯಸ್ ಆಗಿ ಯಾರು ಮಾಡ್ತಾ ಇಲ್ಲ, ಮಾಡ್ತಾ ಇದ್ದೀರಾ? ಅಷ್ಟು ಸೀರಿಯಸ್ ಆಗಿ ಮಾಡ್ಲೇಬೇಕಿದು, ಇದರಿಂದ ಫಲ ಪಡಿಲೇಬೇಕು ಅಂತಲ್ಲ. ಏನೋ ಆಚಾರ ಹೇಳಿದ್ರಪ್ಪ, ಮಾಡಬೇಕು ತಪ್ಪಿದ್ದಲ್ಲ, ಮಾಡ್ಬೇಕು. ಮಾಡ್ತಾ ಇದ್ದೀರಿ ಇಲ್ಲ ಅಂದಿಲ್ಲ, ಆದರೆ ಇನ್ನಾ ಚೆನ್ನಾಗಿ ಮಾಡ್ತಾ ಬಂದ್ರೆ ಎಷ್ಟು ಫಲ ಬರುತ್ತೆ. ಅವಾಗೆ ಒಂದೊಂದು ಒಂದೊಂದು ಭಗವಂತ ಅನುದಿನಾದಿ ಪೊರೆವ. ಅನುದಿನದಿ ಪೊರೆಯೋದು ಅಂದ್ರೆ ಒಂದೊಂದು ದಿವಸ ಒಂದರ್ಥ ಹೊಡೆದ್ರೆ ಸಾಕಲ್ಲ ನಮಗೆ, ಹೌದು ಇದಕ್ಕಿದ ಕನೆಕ್ಷನ್ ಅಂತ ಹೊಳಿಬೇಕು. ಆದಮೇಲೆ ಅದನ್ನ ಚಿಂತನೆ ಮಾಡುವಾಗ ಅವನು ಮಾಡೋ ವ್ಯಾಪಾರ ನೋಡಿ ಅಲ್ಲಿ ಆನಂದ ಆಗ್ಬೇಕು. ಒಬ್ಬೊಬ್ಬರಲ್ಲಿ ಒಂದೊಂದು ವ್ಯಾಪಾರ ಮಾಡಿಸ್ತಾ ಇರ್ತಾನೆ, ಹೌದಾ ಅಲ್ವಾ? ಹೇಳ್ತೇನೆ, ಎಕ್ಸಾಂಪಲ್ ಹೇಳ್ತೇನಪ್ಪ. ನೀವೊಂದು ಚಿಂತನೆ ಮಾಡ್ತಾ ಇದ್ದೀರಾ, ಮನೆ ಬಿಟ್ಟು ಕೊಳ್ಳಿ ಮರ್ತೋ ಬಿಡ್ತೀರಾ ಚತುರ್ದಶಿ, ಯಾಕೆ? ಚಿಂತನೆ ಮುಗಿಯಿತು ಅಂತ ಧೈರ್ಯ. ಮತ್ತು ಮತ್ತು ಚಿಂತನೆ ಮಾಡಬೇಕು, ಸಿಲೆಬಸ್ ನಾ ಕೊಟ್ಟಿಲ್ಲ ನಿಮ್ಗೆ. ಚತುರ್ದಶಿ ಷೋಡಶಿ ದಿನಕ್ಕೆ ಒಮ್ಮೆ ಆದ್ರೂ ಚಿಂತನೆ ಮಾಡಿದ್ರೆ 30 ಪ್ರಕರಣ ಮುಗಿಸಿಬಿಟ್ಟು ಇವತ್ತಿಗೆ ನಮಗೂ ದೇವರಿಂದ ಸಂಬಂಧ ಇಲ್ಲ ಅಂದ್ರೆ ನಮ್ ಪಾಂಡ ಹೋಗ್ತಾ ಇರ್ತೀವಿ ಮಿಕ್ಕದೆಲ್ಲ. ಅಂದ್ರೇನು, ಈ ದಿನ ಇಡೀ ಚಿಂತನೆ ಮಾಡ್ತಾ ಬರ್ಬೇಕು. ಆಗಲ್ಲಪ್ಪ, ಸರಿ ಮರೆತು ಹೋಗ್ತಾ ಇರ್ತೀರಾ. ಎಲ್ಲೋ ಹೋದ್ರ ಕರೆದ್ರು, ಮಗು ಹುಟ್ಟಿದೆ ಅಂದ್ರು, ಹೋಗ್ಲೇಬೇಕು ನೋಡ್ಲೇಬೇಕು. ಅದೆಲ್ಲ ಏನ್ ಅನ್ಕೊಂತಾರೋ ಏನೋ, ಅದಕ್ಕೆ ಹೋಗ್ತೀರಾ. ಹೋದ್ಮೇಲೆ ಆ ಕೂಸು ನೋಡ್ಕೊಂಡ್ ಬರ್ಬೇಕು. ಕೂಸನ್ನು ನೋಡಿದ ಕೂಡಲೇ ಎಷ್ಟು ಚೆನ್ನಾಗಿದೆ ಕೂಸು ಅಂತ ನೆನಪಾಗತ್ತಷ್ಟೇ ಹೊರತು ಇದು ಈ ಬೀಳಕ್ಕೆ ಕಾರಣ ಇಷ್ಟಲ್ಲ ಅಂತ ನೆನಪಾಗತ್ತೆ. ಎಷ್ಟು ಹೋಮಗಳಾದ್ಮೇಲೆ ಈ ಜೀವಿ ಇಲ್ಲಿ ಬಂತಲ್ಲ ಅಂತ ಹೇಳಿ. ಅದೇ ಅಲ್ಲ, ಎಲ್ಲಾ ಪ್ರಾಣಿಗಳು ನೋಡಿದಾಗ ಸ್ವಾಮಿ ಹೇಗ್ ಹೇಗ್ ಮಾಡಿಸ್ತಾ ಇದೆಯಲ್ಲ, ಅದನ್ನ ನೋಡಿದಾಗ ಈ ಯಾವ ಅಕ್ಕಿಯಲ್ಲಿ ಬಂದೋ, ಯಾವ ಜೋಳದಲ್ಲಿ ಬಂದೋ ಈ ಮಹಾನುಭಾವ, ಎಲ್ಲಿ ಹುಟ್ಟಿದ್ನೋ, ಎಲ್ಲಿಂದಲ್ಲಿ ಈ ಅಪ್ಪನ ಹೊಟ್ಟೆಗೆ ಬಂದೋ, ಇಲ್ಲಿಗೆ ಬಂದೋ ಸ್ವಾಮಿ ಅಂತದ್ದು. ಇದು ಬಾಯಿಂದಲ್ಲ, ಆವಾಗ ನಿಮ್ಮ ತಲೆಗೆ ಹೊಡೆದರೆ ಆಗಷ್ಟು ಆನಂದ ಮತ್ತೆ ಇನ್ಯಾವ ಏನ್ ಕೊಟ್ಟರು ನಿಮ್ ಬರಲ್ಲ, ಖುಷಿಯ ಕುಪ್ಪಡಿಸ್ಬಿಡ್ತೀರ, ಅಬ್ಬ ನಂಗೆ ಬಂತಲ್ಲ ಅಂತ. ಅದು ಕೊಡ್ತಾನವನು ನೋಡಿ, ಅವನ ನೆನಪಿನಲ್ಲಿ ಬರುವ ಆನಂದ, ಅವನಾಗಿ ಕೊಟ್ಟ ನೆನಪಿನಲ್ಲಿ ಬರುವ ಆನಂದ ನಮ್ಗೆ ಇನ್ನೆಲ್ಲೂ ಬರಲ್ಲ. ಅದು ಅನುಭವಿಸಿದ್ರೇನೆ ಅರ್ಥ ಆಗುತ್ತೆ ಅಲ್ವಾ? ಆದ್ದರಿಂದ ಅಂಥದ್ದು ಕೊಡಯ್ಯ ಸ್ವಲ್ಪ, ಈ ಜೀವನದಲ್ಲಿ ಬರೀ ಇದೇ ಸಾಕಾಗಿದೆ, ಅವಾಗ ಅವಾಗ ಚೂರ್ ಚೂರು ಕೊಡು. ಯಾಕೆ ಅಂದ್ರೆ ಇದು ಪ್ರಧಾನವಾಗಿ ವಾಯುದೇವರ ಉಪಾಸನೆ ಬರ್ತಾ ಇದೆ. ವಾಯುದೇವರೇ ಪ್ರಾಣ ಶಬ್ದವಚ್ಚರಾಗಿ ನಿಂತುಕೊಂಡು ಕಾಣಿಸ್ತಾರಲ್ಲ, ಆದ್ದರಿಂದ ಅವರೇ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ನಂತರ ಮತ್ತೆ ಯೋಷಾಗ್ನಿಯಳು ತಿಳಿಬಹುದು ಉಪಸ್ಥತತ್ವವೇ ಸಮಿತಿ ಕಾಮೋತ್ಪತ್ತಿ ಪರಮಾತುಗಳು ಧೂಮವು ಯೋನಿ ಮಹದರ್ಚಿ ತತ್ಪ್ರವೇಶಾಂಗಾರ ಕಿಡಿಗಳು ಉತ್ಸಾಹಗಳು ಉತ್ಸರ್ಜನವೇ ಪುರುಷೋತ್ತಮನಿಗೆ ಅವಧಾನವೇನೆ ಕೈಗೊಂಡು ಮನ್ನಿಸುವ. ಮತ್ತೆ ಯೋಷ ತಕ್ಕಳು, ಯೋಷ ಅಂದ್ರೆ ಸ್ತ್ರೀ, ಯಾರು ತಾಯಿ. ಇಲ್ಲಿ ಮುಜುಗರಕ್ಕೆ ಅವಕಾಶವೇ ಇಲ್ಲ. ಯಾವಾಗ ತಾಯಿ ಅಂತ ಇನ್ನೊಂದು ನಿಮ್ಮನ್ನು ಹೇಳಿದ್ದೆ ಮತ್ತೆ ಹೋಗಿದ್ದೀರ. ಆ ಶರೀರಗಳು ಎರಡು ಇದೆಯಲ್ಲ, ಆ ಎರಡು ನಾನು ಇನ್ನೊಬ್ಬರು ಅಂತ ಅಂದುಕೊಂಡಾಗಿ ಬರುತ್ತೆ. ಆ ದೊಡ್ಡ ಶರೀರದಲ್ಲಿ ಎಲ್ಲೋ ಮೂಲಕ್ಕೆ ಕೂತಿದೆ ಆ ಜೀವ ಅಲ್ವಾ? ಒಟ್ಟಾರೆ ಎಲುಬು ಗೂಡು, ಅದಕ್ಕೊಂದು ಚರ್ಮ ಹೊದಿಕೆ ಹಾಕಿ ಅದರ ಸುತ್ತು ನಿಂತು ಸ್ವಾಮಿಯೇ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಎರಡು ಪ್ರಾಣಿಗಳು ಒಳಗೆಲ್ಲೋ ಕೂತಿವೆ ಎಂಬ ಎಚ್ಚರ ಬಂದಾಗ ಮುಜುಗರ ಎಲ್ಲ ಕಾಗಿ ಹಾರದಂತ ಹಾರ ಹೋಗ್ಬಿಡ್ತಾರೆ. ಯಾವ ಮುಜುಗರೂ ಇಲ್ಲ, ಅದೊಂದು ಮಿಷಿನು, ಇದೊಂದು ಮಿಷಿನು, ಮಿಷಿನ್ ಪಾರ್ಟ್ ಚಿಂತನೆ ಮಾಡೋದಷ್ಟೇ, ಇನ್ನೇನೂ ಇಲ್ಲ. ಅವಾಗ ಮಿಷಿನ್ ಮುಟ್ಟೋ ಕಾಲಕ್ಕೇನಾದ್ರೂ ನಮಗೆ ಚಿಂತನೆ ಮಾಡೋ ಕಾಲಕ್ಕೇನಾದ್ರೂ ಬರುತ್ತಾ? ಏನೂ ಇರಲ್ಲ. ಯಾಕೆ? ಆ ಜೀವಿದಲ್ಲ ಈ ಎಲ್ಲ ಶರೀರ, ವಿರಾಟ್ ರೂಪಿ ನಿಂತಿದ್ದಾನೆ. ಎರಡೂ ರೂಪದ ವಿರಾಟ್ ರೂಪಿಯೇ, ಎರಡೂ ರೂಪವೂ ವಿರಾಟ್ ರೂಪಿಯೇ. ಅಲ್ಲಿ ನಡೆಯುವ ವ್ಯಾಪಾರ ಎಲ್ಲ ಆ ಎರಡು ರೂಪದ ಮಧ್ಯೆ ನಡೀತಾ ಇದೆ, ಆ ಶರೀರದ ಮಧ್ಯೆ ನಡೀತಾ ಇದೆ. ಜೀವರಾಜ ಜೀವ ಒಳಗೆಲ್ಲೋ ಕೂತಿದ್ದಾರಷ್ಟೇ, ಮತ್ತೆ ಯಾರು ಮಾಡಿದ್ದೆಲ್ಲ ಸ್ವಾಮಿ. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಯೋಷ ಅಂದ್ರೆ ಹೇಳ್ತಾ ಇದ್ದಾರೆ ಸುಖ ಭರಿತನಾದ್ದರಿಂದ, ಸುಖಪ್ರದನಾದ್ದರಿಂದ ಭಗವಂತನಿಗೆ, ಸ್ತ್ರೀಯಲ್ಲಿರುವ ಭಗವಂತನಿಗೆ, ತಾಯಿಯಲ್ಲಿರುವ ಭಗವಂತನಿಗೆ ಯೋಷ ಅಂತ ಹೆಸರು. ಯಾವ ರೂಪ? ಅನಿರುದ್ಧ ರೂಪ. ಆ ಅನಿರುದ್ಧ ರೂಪ ಏನು ಕೆಲಸ ಮಾಡುತ್ತಾ ಇದೆ? ಅಗ್ನಿಯ ಕೆಲಸ ಮಾಡುತ್ತಾ ಇದೆ. ಅಗ್ನಿ ಅಂತ ದೇವರಿಗೆ ಯಾಕೆ ಹೆಸರು? ಆಹುತಿಗಳನ್ನು ಸ್ವೀಕಾರ ಮಾಡುತ್ತಾನಾದ್ದರಿಂದ, ಅಂಗಗಳಿಗೆ ನೇತಾರನಾದ್ದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ನಂತರ ಉಪಸ್ಥತತ್ವವೇ ಸಮಿತಿ, ಅನಿರುದ್ಧನಿಂದ ಹುಟ್ಟಿದ ಯಾವ ರೂಪ? ನಾರಾಯಣ ರೂಪ. ಆ ನಾರಾಯಣ ರೂಪವೇ ಎಲ್ಲಿದೆ? ಉಪಸ್ಥತತ್ವದಲ್ಲಿದೆ. ಉಪಸ್ಥದಲ್ಲಿರುವ ದೇವರ ಹೆಸರು ಉಪಸ್ಥ. ಉಪಸ್ಥ ಅಂತ ದೇವರಿಗೆ ಯಾಕೆ ಹೆಸರು ಅಂದ್ರೆ, ಉಪ ಸಮೀಪೆ ಸ್ಥಿತತ್ವ, ನಮ್ಮ ಹತ್ತಿರವೇ ಇರ್ತಾನಾದ್ದರಿಂದ ದೇವರಿಗೆ ಉಪಸ್ಥ ಅಂತ ಹೆಸರು. ಈ ರೂಪ ಯಾವುದು? ಅನಿರುದ್ಧ ನಾರಾಯಣ ರೂಪ. ಈ ರೂಪಕ್ಕೆ ಏನು ಕೆಲಸ ಮಾಡುತ್ತಾ ಇದೆ? ಸಮಿತ್ತಿನ ಕೆಲಸ. ಸಮಿತ್ತು ಅಂದ ದೇವರಿಗೆ ಯಾಕೆ ಹೆಸರು? ಪೂರ್ಣನಾದ್ದರಿಂದ, ನಮಗೆ ವೃದ್ಧಿಯನ್ನ ಕೊಡತಾನಾದ್ದರಿಂದ. ನಂತರ ಕಾಮೋತ್ಪತ್ತಿ ಪರ ಮಾತುಗಳು ಧೂಮವು. ಅನಿರುದ್ಧ ವಾಸುದೇವ ರೂಪ. ಇದನ್ನ ಏನಂತ ಕರೆದರಲ್ಲಿ ಉಪಮಂತ್ರಣ, ಕುನಂತರಣ ಅಂದ್ರೆ ಅದಕ್ಕೆ ಅರ್ಥ ಇಲ್ಲಿ ಕೊಟ್ಟರು. ಆ ಕಾಲದ ಮಾತುಗಳೇನಿದೆ ಆ ಮಾತಿನಲ್ಲಿ ಭಗವದ್ ರೂಪ ಬರ್ತಾ ಇದೆ. ಆ ಉಪಮಂತ್ರಣ ಕರ್ತೃವಾದ್ದರಿಂದ ದೇವರಿಗೆ ಉಪಮಂತ್ರಣ ಅಂತ ಹೆಸರು. ಆ ದೇವರಿಗೆ ಉಪಮಂತ್ರಣ ಅಂತ ಯಾಕೆ? ಆ ಕಾಲದ ಮಾತುಗಳನ್ನ ಹೊರಡಿಸ್ತಾನ ಆದ್ದರಿಂದ ಉಪಮಂತ್ರಣ ಅಂತ ದೇವರಿಗೆ ಹೆಸರು. ಯಾರ ರೂಪ? ಅನಿರುದ್ಧ ವಾಸುದೇವ ರೂಪ. ಈತನೇ ಧೂಮ ಅಂತ ಕರೆಸಿಕೊಂಡಿದ್ದಾನೆ. ಯಾಕೆ? ಅಜ್ಞಾನಾದಿಗಳನ್ನ ಧ್ವಂಸ ಮಾಡ್ತಾನಾದ್ದರಿಂದ. ಇನ್ನ ಯೋನಿ ಮಹದರ್ಚಿ, ಯೋನಿಯಲ್ಲಿರತಕ್ಕಂತಹ ಭಗವದ್ ರೂಪಕ್ಕೆ ಹೆಸರು ಯೋನಿ. ಯಾಕೆ ಯೋನಿ ಅಂತ ಹೆಸರು? ಯುನಕ್ತಿ ಮಿಶ್ರೀಕರೋತಿ, ನಮ್ಮ ಸ್ವರೂಪ ಆನಂದದಿಂದ ನಮ್ಮನ್ನ ಒಟ್ಟು ಮಾಡತಾನಾದ್ದರಿಂದ ದೇವರಿಗೆ ಯೋನಿ. ಅಲ್ಲಿರೋ ರೂಪ ಅನಿರುದ್ಧ ಸಂಕರ್ಷಣ ರೂಪ. ಆ ಅನಿರುದ್ಧ ಸಂಕರ್ಷಣ ರೂಪವೇ ಏನು ಕೆಲಸ ಮಾಡುತ್ತಾ ಇದೆ? ಅರ್ಚಿ. ಅರ್ಚಿ ಅಂತ ಯಾಕೆ ಹೆಸರು? ಅರ್ಚಿ ತತ್ವ ಪೂಜ್ಯನಾದ್ದರಿಂದ ಅರ್ಚಿ. ತತ್ ಪ್ರವೇಶ ಅಂಗಾರ ಅಂದ್ರು. ಅಲ್ಲೇನು ಬಂದಿತ್ತು? ಅಂತಃಕರಣ. ಅಂತಃಕರಣ ವ್ಯಾಪಾರ ಕರ್ತೃತ್ವ, ವ್ಯಾಪಾರ ಕರ್ತೃವಾದ್ದರಿಂದ ಅಂತಃಕರಣ ಅಂತ ಹೆಸರು. ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಪ್ರದ್ಯುಮ್ನ ರೂಪ. ಈ ರೂಪ ಏನದು? ಅಂಗಾರ. ಅಂಗಾರ ಅಂದ್ರೆ ಅಂಗರತೆಹೆ ಅಂಗಾರ, ಅಂಗಾಂಗಗಳಲ್ಲಿ ರತಿಯನ್ನು ಹೊಂದಿದ್ದಾನೆ, ಅಂಗಾಂಗಗಳಲ್ಲಿ ರತಿಯನ್ನು ಕೊಡತಾನಾದ್ದರಿಂದ ಇವನಿಗೆ ಅಂಗಾರ ಅಂತ ಹೆಸರು. ಇನ್ನ ಉತ್ಸಾಹಗಳು ಕಿಡಿಗಳು, ಅಲ್ಲೇನು ಕೊಟ್ರು? ಅಭಿನಂದ. ಅಭಿನಂದದಲ್ಲಿರತಕ್ಕಂತಹ ದೇವರ ಹೆಸರು ಅಭಿನಂದಯ ಕೀತಿ ಅಭಿನಂದ ನಾಮ. ಆತ ಕಿಡಿಯಾಗಿದ್ದಾನೆ. ಕಿಡಿ ಅಂದ್ರೆ ವಿಶ್ವಲಿಂಗ. ವಿಶ್ವಲಿಂಗ ಅಂದ್ರೆ ದೇವರಿಗೆ ಹೆಸರು ವಿವಿಧವಾದ ಸ್ಫೂರ್ತಿಯನ್ನ ಕೊಡತಾನಾದ್ದರಿಂದ ದೇವರಿಗೆ ವಿಶ್ವಲಿಂಗ ಅಂತ ಹೆಸರು. ಇಲ್ಲಿ ವಿಶೇಷನಿಗೆ ಆ ವೀರ್ಯವನ್ನೇ ಅಲ್ಲಿರುವ ಅಗ್ನಿಯಲ್ಲಿ ಅವಧಾನ ಅಂದ್ರೆ ಆ ಭಗವದ್ ರೂಪವನ್ನು ಕೊಡಬೇಕು. ಎಲ್ಲಾ ಕಡೆ ಕೂಡ ಎಚ್ಚರ ಇರಬೇಕು. ಅಲ್ಲಿ ಕೊಡೋ ಕಾಲಕ್ಕೆ ಅಂದ್ರೆ ಚಿಂತನೆ ಮಾಡೋ ಕಾಲಕ್ಕೆ ಅಲ್ಲಲ್ಲಿರುವ ಭಗವದ್ ರೂಪ, ಅಲ್ಲಿರುವ ಭಗವದ್ ರೂಪವನ್ನು ಸ್ವೀಕಾರ ಮಾಡುತ್ತಾ ಇದೆ. ಅಗ್ನಿಗತ ಭಗವದ್ ರೂಪ, ಆಹುತಿಗತ ಭಗವದ್ ರೂಪವನ್ನು ಸ್ವೀಕಾರ ಮಾಡುತ್ತಾ ಇದೆ ಎಂದು ಚಿಂತನೆ ಮಾಡುವುದೇ ಅವಧಾನ. ಪುರುಷೋತ್ತಮನಿಗೆ ಅವಧಾನವನೇ ಕೈಗೊಂಡು ಮನ್ನಿಸುವ. ಈ ರೀತಿಯಲ್ಲಿ ಆದರ ಮಾಡುತ್ತಾನೆ ಭಗವಂತ. ಮನ್ನಿಸುವ ಅಂದ್ರೆ ಆದರ ಮಾಡುತ್ತಾನೆ ಯಾವ ರೀತಿಯಲ್ಲಿ? ನಾ ಬರುತ್ತೇವೆ, ಬನ್ನಿ, ಕೊಡ್ರಿ, ತಗೊಳ್ಳಿ, ಆದರ ಚೆನ್ನಾಗಿ. ದೇವ್ರು ನಮ್ಗೇನು ಆದರ ಮಾಡುತ್ತಾನೆ? ಇದಂತೂ ಮಾಡ್ತಾ ಇದ್ದಾನೆ ಯಾವಾಗಲೂ ಅಂತ ಹೇಳಿದ್ರೆ, ವಿಶೇಷವಾದ ತನ್ನ ಚಿಂತನೆ ನಾನಾ ರೀತಿಯಾಗಿ ಕೊಡ್ತಾನೆ. ಮನೆಗೆ ಬಂದ ಮೇಲೆ ಕರೆದು ಕೂಡಿಸ್ಬಿಟ್ಟು ಹೊರಟೋಗ್ತಾರ? ಇಲ್ಲ, ಕರಿಬೇಕು, ಕೂಡಿಸ್ಬೇಕು, ಎಲ್ಲ ಕೊಡಬೇಕು, ಕಾಫಿ, ಹಾಲು, ಏನು ತಿಂಡಿ, ಊಟ, ಇಲ್ಲಿ ಎಷ್ಟು ಉಪಚಾರಗಳು ಕೊಡ್ತೀವಲ್ಲ ರಾತ್ರಿ ಪರ್ಯಂತ. ರಾತ್ರಿ ಹಾಸಿಗೆ ಹಾಕಿ ಮಲಗ್ರಿ ಅಂತ ಹೇಳಿ ಮಧ್ಯೆ ಬಂದು ಮಲ್ಕೊಂಡು ನೆಪಿಸಿ ನಿದ್ದೆ ಬಂತ ಅಂತ ಕೇಳಿ ಅಥವಾ ಇಷ್ಟೆಲ್ಲ ಮಾಡಿ ಹೋಗ್ತಾ ಇರ್ತೀವಿ ನಾವು. ಮತ್ತೆ ದೇವರನ್ನ ಇದು ನಮಗೆ ಮಾಡಬೇಡ, ಇಷ್ಟೆಲ್ಲ ಕೊಡ್ತಾನೆ ಅಂದ್ರೆ 16 ರೀತಿಯಾದ ಚಿಂತನೆ ಕೊಡುತ್ತಾನೆ. 16 ಕಲೆಗಳಿರುವಂತ ಲಿಂಗ ದೇಹ ಹಾಳಾಗಬೇಕಾದರೆ 16 ರೀತಿಯಾದ ಚಿಂತನೆ ಬೇಕು. 16 ರೀತಿಯಾದ ಚಿಂತನೆ ಭಗವಂತ ನಮಗೆ ಕೊಟ್ಟು ಆದರ ಮಾಡುತ್ತಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡುತ್ತಾರೆ. ಕೈಗೊಂಡು ಮನ್ನಿಸುವ ಕೊಡ್ತಾ ಇದ್ದಾರೆ. ನಂತರ ಒಮ್ಮೆಲೆ ಹೇಳಿಬಿಡ್ತೀನಿ, ನಾಳೆ ಅಲ್ಲ, ನಾಳೆ ಅಲ್ಲ, ನಾಳದ್ದು ಅಲ್ವಾ, ನಾಳದ್ದು ಎಲ್ಲ ಸೇರೋಣ, ನಾಳೆ ಬೇಡ. ಯಾಕಂದ್ರೆ ಈಗ ಯಾರು ಇರಲ್ಲ, ಊರಿಗೆ ಹೋಗಿರ್ತಾರೆ. ಒಂದು ಪದ್ಯ ಹೇಳಿ ಇವತ್ತು ಮುಗಿಸ್ಬಿಡೋಣ. ಒಟ್ಟಾರೆ ಇಷ್ಟು ಕಲ್ತವಲ್ಲ, ಜೀವಹೋಮ ಪ್ರಕರಣ ಆಗ್ಲಿ, ಈ ಸಂಧಿ ಆಗ್ಲಿ, ಚಿಂತನೆ ಮಾಡಿದರೆ ಏನು ಬರುತ್ತೆ? 5 ಅಗ್ನಿಗಳಲ್ಲಿ ಮರೆಯದೆ 5 ರೂಪಾತ್ಮಕನ 25 ರೂಪಗಳನ್ನು ಅನುದಿನದಿ ನೆನೆವರಿಗೆ ಜನ್ಮಗಳ 5 ನಳಿನಕ್ಷ ರಣದೊಳು ಮೈದು ನನ ಕಾಯ್ದಂತೆ ಸಲಹುವ ಕೈದ ಬಗೆ ಗತಿ ಇತ್ತ ಭಯಹರ ಭಕ್ತವತ್ಸಲನು. ಇಷ್ಟಿದೆ. ಇದಕ್ಕೇನಪ್ಪಾ ಅಂದ್ರೆ ಹೇಳ್ತಾ ಇದ್ದಾರೆ ಪ್ರಧಾನವಾದ್ಯರು ಹೇಳ್ತಾರೆ, ಯ ಪಂಚಾಗ್ನೀನ್ ವೇದ, ಈ ಐದು ಅಗ್ನಿಗಳನ್ನು ಯಾರು ತಿಳಿಯುತ್ತಾರೋ, ಆ ಪಾತ್ಮನ ನಲ ನಸಲಪ್ಯತೆ, ಯಾವ ಐದು ರೀತಿಯಾದ ಪಂಚ ಮಹಾಪಾತಕಗಳಿಂದ ಇವನು ಅಂಟಿಸಿಕೊಳ್ಳುವುದಿಲ್ಲ, ಶುದ್ಧ ಪೂತ. ಏನೇನಿದು ಅಂದ್ರೆ ಸ್ತೇನ ಕಳ್ಳತನ ಹಿರಣ್ಯಸ್ಯ ಸುರಾಂ ಪಿಬಂಶ್ಚ ಗುರೋಹ ತಲ್ಪಂ ಆವಸನ್ ಬ್ರಹ್ಮಣಾಚ. ಬಂಗಾರದ ಕಳ್ಳತನ ಮಾಡುವವ, ಹೆಂಡ ಕುಡಿಯುವನು, ಗುರುತಲ್ಪಗಾಮಿ, ಬ್ರಹ್ಮ ಹತ್ಯೆ ಮಾಡುವವ, ಇವರೆಲ್ಲ ಏತೇ ಪತಂತಿ ಚತ್ವಾರಃ. ಅಂದ್ರೆ ಈ ನಾಲ್ಕು ಮಾಡುವವರು ಪತನಾಗಿ ಬಿಡುತ್ತಾರೆ. ಪಂಚಮಶ್ಚ ಆಚರಂಚ ತೈಹಿ, ಅಂದ್ರೆ ಐದನೆಯ ಅವರ ಸಂಘದಲ್ಲಿ ಇದು ಕೂಡ ಆಚರಣೆ ಮಾಡುವವ, ಎಲ್ಲ ಪಂಚ ಮಹಾದೋಷಗಳು. ಸರಿ, ಇನ್ನ ಹೇಳ್ತಾ ಇದ್ದಾರೆ ಇಂಥ ಪಾಪಿಷ್ಠರ ಈ ಪಾಪಗಳು ನಮಗೆ ಮಾಡುವಂತ ಪ್ರಾರಬ್ಧವೇ ತಪ್ಪಿಸಿ ಬಿಡ್ತಾರೆ, ಅಥವಾ ಮಾಡುವಂಥವರ ಸಂಘ ನನ್ನ ಹಣೆಬರದಲ್ಲಿ ಬರಬೇಕಾಗಿತ್ತ ಅದನ್ನು ತಪ್ಪಿಸಿ ಬಿಡ್ತಾನೆ. ಒಂದು ವೇಳೆ ಬಂತ ಅವರ ಸಂಘದಿಂದ ಬರುವ ಪಾಪ ನಮಗೆ ಅಂಟದಂತೆ ಮಾಡುತ್ತಾನೆ. ಇದು ಇಂಥ ಅಪರೂಪದ ವಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ನೆನೆವರಿಗೆ ಜನ್ಮಗಳ ಐದಿಸನು ಅಂದ್ರು. ಎಂಥ ಜನ್ಮಗಳ ಅಂದ್ರೆ ಒಂದು ಜನ್ಮ ಬರಲ್ಲ ನಮ್ಗೆ ಅಂದ್ರೆ ಉತ್ತಮ ಜನ್ಮ ಕೊಡುತ್ತಾನೆ. ಈ ಜನ್ಮದಲ್ಲಿ ಇರುವ ಚಿಂತನಾದಿಗಳಿದೆ, ಅಂಥ ಚಿಂತನಾದಿಗಳಿಗಿಂತ ವಿಚಿತ್ರವಾದ ವಿಶೇಷವಾದ ಚಿಂತನೆಗಳು ಬರುವಂತಹ ಜನ್ಮಗಳನ್ನ ನಮಗೆ ಅಪರೂಪವಾಗಿ ಕೊಡತಾ ಹೋಗ್ತಾನೆ. ನೀಚ ಜನ್ಮಗಳು ಕೊಡುವುದಿಲ್ಲ. ನಳಿನಾಕ್ಷ ರಣದೊಳು ಮೈದು ನನ ಕಾಯ್ದಂತೆ ಸಲಹುವ, ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾ ಇದೆ ಅರ್ಜುನ. ಇಡೀ ಯುದ್ಧ ಮಾಡಿದ ಮೇಲೆ ಕೊನೆಗೆ ಹೇಳಿದ ಕೃಷ್ಣನಿಗೆ, ಕೃಷ್ಣ ನೋಡು ಎಷ್ಟು ಜನ ಕೊಂದು ಬಿಟ್ಟೆ ನಾನು, ಸ್ವಲ್ಪ ಅಂದ್ರೆ ಮನಸ್ಸಿನಲ್ಲಿ ನಾನಾಗಿ ಎಲ್ಲರನ್ನ ಎದುರಿಸಿ ನಿಂತು ಎಲ್ಲರನ್ನ ಸಂಹಾರ ಮಾಡಿದ್ದೇನೆ ನೋಡು ಅಂತ ತಲೆಗೆ ಬಂತು. ಕೃಷ್ಣ ನೋಡಿ ನಗ್ತಾನೆ, ಹೌದಾ? ಕೊನೆಗೆ ಅರ್ಜುನ ಇಳಿ, ನಾನು ಇಳಿಯುತ್ತೇನೆ. ಅರ್ಜುನನಲ್ಲಿ ಎಷ್ಟು ಪರಾಕಾಷ್ಠೆ ಬಂದಿತ್ತು ಅಂದ್ರೆ ಡ್ರೈವರ್ ಮೊದಲು ಇಡಿಬೇಕು ನಂತರ ಡೋರ್ ತೆಗಿಬೇಕು ಅಲ್ವಾ. ಹಾಗೂ ರಾಜರಷ್ಟು ಸಾರಥಿ ಇಳಿಬೇಕು, ಇಳಿದು ಆ ರಥದಲ್ಲಿ ಏರೋ ಕಾಲಕ್ಕೆ ಒಂದು ಬಾಗಲ್ ತರ ಇರುತ್ತೆ, ಆ ಬಾಗಲ್ ತೆಗೆದ್ರೆ ಆ ರಥಿ ಇಳಿಬೇಕು. ಅರ್ಜುನ ಅಂತಾನೆ, ಕೃಷ್ಣ ಅಲ್ಲ ಏನು ಅಹಂಕಾರ ಸ್ನೇಹದಿಂದನೇ ಅಂತಾನೆ, ನಾನು ಇಳಿಬೇಕಾ ನೀನ್ ಇಡ್ಬೇಕಾ, ನೀನ್ ಡೋರ್ ತೆಗಿಬೇಕಲ್ಲ, ನಾನು ಇಳಿದ್ರೆ ಡೋರೇ ಇರಲ್ಲ ನಿಮ್ಗೆ, ನೀನೇ ಇಳಿಯುತ್ತೆ. ಜೋರು ಮಾಡೋ ಹೊತ್ತಿಗೆ ಸರಿ ಕೃಷ್ಣ ಇಳಿದು ಬಿಟ್ಟ ಬೇಕಿನಂತ ಇಳಿದು ಬಿಟ್ಟ ಅರ್ಜುನ. ಕೃಷ್ಣ ಸ್ನೇಹಿತನಾಗಿದ್ದಷ್ಟು ಕಾಲ ಇರ್ತಾನೆ, ಸ್ವಲ್ಪ ತಲೆ ಹರಡಿ ಜಾಸ್ತಿ ಆಯ್ತಾ, ಜೋರು ಮಾಡಿ ಹರಿಹರಿ ಸಾಕ್ತಾರೆ. ಅರ್ಜುನ ಅಂತವನಲ್ಲ ನಮ್ಮ, ನಾವೆಲ್ಲ ಅಂತವ್ರು. ಆದರೆ ಅರ್ಜುನನೇ ಕೃಷ್ಣ ಹೇಳಿದ ಅರ್ಜುನ ಇಳಿ ಅಂತ ಹೇಳಿದ ಕೂಡಲೇ ಅರ್ಜುನನ್ ಗೊತ್ತಿತ್ತು ಕೃಷ್ಣ ಏನ್ ಹೇಳಿದ್ರು ನನ್ನ ಒಳಗೆ ಮಾಡ್ತಾನೆ ಅಂತ ಹೇಳಿ. ಇಳಿದ ಕೂಡಲೇ ಕೃಷ್ಣ ಇಳಿದ ಇಡೀ ರಥ ಸುಟ್ಟು ಅರ್ಥ ಆಗ್ಲಿಲ್ಲ ಅರ್ಜುನನಿಗೆ. ಯಾಕೆ ಸುಟ್ಟು ಹೋಯಿತು ಅಂದ್ರೆ ಇಷ್ಟರವರೆಗೆ ಬದುಕಿ ಯುದ್ಧ ಮಾಡಿದ್ಯಲ್ಲ ಅದು ನೀನೊಂದು ತಿಳ್ಕೊಂಡಿದ್ಯಾ, ಎಷ್ಟು ಜನ ಅಸ್ತ್ರಗಳು ಬಿಟ್ರು ಗೊತ್ತಾ, ಆ ಅಸ್ತ್ರಗಳೆಲ್ಲ ನಿನ್ನ ಬೂದಿ ಮಾಡಿಬಿಡ್ತಾ ಇತ್ತು, ಆ ಅಸ್ತ್ರಗಳೆಲ್ಲ ನಾನಿದ್ದದ್ದಕ್ಕೆ ನಿನ್ನ ಸುಡದೆ ಹಾಗೇ ಕಾಣ್ಕೊಂಡಿದ್ದುವು, ಇನ್ನ ನನ್ನ ಆಜ್ಞೆಯಿಂದ ಅವುಗಳು ಬಿಟ್ಟ ಅಸ್ತ್ರಗಳು ಕೆಲಸ ಮಾಡಲೇಬೇಕು, ಇಲ್ಲದಿದ್ರೆ ಅದು ನನ್ನ ಸೇವೆ ಆಗಲ್ಲ, ಅದಕ್ಕೆ ನನ್ನ ಅಪ್ಪಣೆಯಿಂದ ನಿನ್ನ ಬದಲಾಗಿ ಆ ರಥವನ್ನ ಸುಟ್ಟಿವೆ ನೋಡಯ್ಯ. ಅವಾಗ ಅಂತನಪ್ಪ ನೀ ಇಲ್ಲ ನಿನ್ನ ಬದುಕ್ತಾ ಇದ್ದೆ ನಾನು, ಏನಾಗೋಗ್ಬಿಡ್ತಾ ಇದ್ದೆ. ನಮ್ಮಗೂ ಅಷ್ಟೆ, ನಾವು ಮಾಡಿದ ಅನೇಕ ಜನ್ಮದ ಪಾಪಗಳೇ ಭೀಕರ ಅಸ್ತ್ರಗಳಾಗಿ ನಮ್ ಸುತ್ತು ಬಿದ್ದಿರುತ್ತೆ, ಸುಟ್ಟು ಬೂದಿಯಾಗ್ಬೇಕು ನಾವು. ಅಂಥದ್ದು ಸ್ವಾಮಿ ರಕ್ಷಣೆ ಮಾಡ್ತಾ ಇದ್ದಾನೆ, ಮಾಡ್ತಾ ಇರ್ತಾನೆ. ಅದು ಗೊತ್ತಿರಲ್ಲ ಏನು ಮಾಡಿದ್ರು ನಾವೇ ಮಹಾ ಚತುರ್ದಶಿ ಎಷ್ಟು ಕಾಲ ಚಿಂತನೆ ಮಾಡಿ ಶುರು ಆಗಿ? ಒಂದು ವರ್ಷ ಆಯ್ತಾ ಚಿಂತನೆ ಮಾಡಿ ಶುರು ಮಾಡಿ? ಏನ್ ಹೇಳ್ತೀರಾ? ಒಂದ್ ವರ್ಷ ಆಯ್ತ್ರಿ ಅವನು ಮಾಡಿಸ್ತಾ ಇದ್ದ ಹೋಗ್ಬಿಡ್ತು, ಹೋಗಿಲ್ಲಲ್ಲ. ಅದಿದ್ರೆ ಸಾಕು, ಆ ಚತುರ್ದಶಿ ಚಿಂತನೆ ನಿಮಗೆ ಬಾರದೇನೆ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗೋ ಅಸ್ತ್ರಗಳು ತುಂಬಾ ಕೂತಿವೆ ಅಂತ ನೆನಪಿಟ್ಟುಕೊಳ್ಳಿ. ನಿಮ್ದೇ ಪಾಪದ ಅಸ್ತ್ರಗಳು ತುಂಬಾ ಹಾಕೂತಿವೆ, ನಾನಾ ಕಷ್ಟಗಳು ಆಲ್ರೆಡಿ ಒಂದೋ ಎರಡೋ ಬಂದು ಹೊಡಿತಾ ಇರುತ್ತೆ, ಹೌದಾ? ಇನ್ನಾ ನಿಮ್ಮನ್ನ ಅಪ್ಪಳಿಸಿ ಹಾಕ್ಬೇಕಾಗಿದ್ದು ಕೃಷ್ಣ ನಿಲ್ಲಿಸಿ ನಿಮಗೆ ಚತುರ್ದಶಿ ಬರುವಂತೆ ಮಾಡಿದ್ದಾನೆ. ಆ ಚಿಂತನೆ ನಿಮ್ಮಿಂದ ಮಾಡಿಸ್ತಾ ಇದ್ದಾನೆ. ಇಲ್ಲದಿದ್ದರೆ ಇಂಪಾಸಿಬಲ್, ಇಂಪಾಸಿಬಲ್. ಹೇಳಿದವರು ಎಷ್ಟು ಜನ ಮಾಡ್ತಾ ಇದ್ದಾರೆ? ಹೇಳಿಬಿಟ್ಟವರೇ ಬಹಳ ಜನ, ಹೌದಾ? ನಿತ್ಯ ಮಾಡುವವರು ಎಷ್ಟು ಜನ ಇದ್ದಾರೆ? ಅಂಥವರಲ್ಲಿ ನೀವು ಸೇರ್ಕೊಂಡಿದ್ದೀರಾ ಅಂದ್ರೆ ಕರುಣೆ ಅಲ್ವಾ? ಅದನ್ನೇ ಹೇಳ್ತಾರೆ ಮುಂದೆನೂ ಅಷ್ಟೇ, ನಾವು ಮಾಡಿದ ನಾನಾ ರೀತಿಯಾದ ಪಾಪಗಳೇ ಬ್ರಹ್ಮಾಸ್ತ್ರ, ನಾಗಾಸ್ತ್ರ, ಅಗ್ನಿಯಾಸ್ತ್ರ ಎಲ್ಲ ಕೂತ್ಕೊಂಡಿದ್ದೆ ನಮಗೆ ಸುಟ್ಟು ಹಾಕ್ಲಿಕ್ಕೆ, ಎಲ್ಲ ಮಾಡ್ಲಿಕ್ಕೆ. ಆ ಮೈದು ನನ್ನ ತಾಯ್ದಂತೆ ಸಲಹುವ, ಬೈದವಗೆ ಗತಿ ಇತ್ತ ಭಯಹರ ವೃತ್ತ ವತ್ಸಲನು. ಇದೊಂದು ಹೇಳ್ತಾರೆ. ಯಾವುದು ಅಂದ್ರೆ ನಾವು ದೇವರನ್ನ ಬೈತಾ ಇರ್ತೀವಿ. ಇಲ್ಲಿ ಬೈದೀವಿ ಸ್ವಾಮಿ, ನಾವಿಲ್ಲಿ ಬೈಯಲಲ್ಲ ಅಂದ್ರೆ ಅವನ ಭಕ್ತರನ್ನ ಬೈದು ಅವನ ಬೈದಾಂಗಿಲ್ವಾ? ಭಗವದ್ ಭಕ್ತರ ನಿಂದ ಭಗವಂತನ ನಿಂದ ಆಗ್ತಾ ಇರುತ್ತೆ. ಅದರಿಂದ ಅದು ದೊಡ್ಡ ದೋಷ. ದೊಡ್ಡವರ ಕುರಿತು ಚೂರೋಚಾರು ಮಾತಾಡಿದ್ರು ಸಾಕು, ನಮಗೇ ಪಾಶವಾಗಿ ಹೊಡೆಯುತ್ತೇವೆ. ಅದರಿಂದ ಭಗವಂತ ರಕ್ಷಣೆ ಮಾಡ್ತಾನಂತೆ. ಸರಿಯಪ್ಪ, ಉದ್ಧಾರ ಮಾಡೋ ನಿಮ್ಮನ್ನ, ಇವನು ಪಾರಭಕ ಮಾನಸಾರ ನುಡಿತಾ ಇದ್ದಾನೆ, ಇವನು ಉದ್ಧಾರ ಮಾಡಲೇಬೇಕು ಅಂತ ಭಗವಂತ ಹಿಡಿದು ರಕ್ಷಣೆ ಮಾಡುತ್ತಾನೆ. ಆ ರೀತಿಯಲ್ಲಿ ಯಾರು ಶಿಶುಪಾಲ ನಾನಾ ರೀತಿಯಾಗಿ ಬೈದರೆ ಬೈದ ಬಗೆ ಗತಿ ಇತ್ತ ಅಂದ್ರೆ ಒಳಗೆ ಬೈಯೋದಕ್ಕೆ ಕಾರಣ ದೈತ್ಯ. ಆ ದೈತ್ಯನಿಂದಾಗಿ ಹೀಗಾಗಿತ್ತು. ನಮ್ಮ ಹಿಂದಿನ ಪಾಪ ಕರ್ಮದಿಂದಾಗಿ ನಾವು ಬೈತಾ ಇದ್ದೇವೆ, ಅವನೇ ಅದೇ ದೈತ್ಯ ನಮ್ಮ ಪಾಲಿಗೆ. ಆ ರೀತಿಯಾಗಿ ಭಗವಂತ ನೋಡಿ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಭಯಹರ ಭಕ್ತ ವತ್ಸಲನು. ಅದಕ್ಕೆ ಅವನ ಪಾದಾರವೆಂದಕ್ಕೆ ನಾವು ಶರಣಾಗತರಾಗಿ ಬಿಟ್ರೆ ಅವನೇ ನಮ್ಮನ್ನ ಅವನ ಪಾದಾರವೆಂದಕ್ಕೆ ಶರಣಾಗತರಾಗುವಂತೆ ಮಾಡಿ ಉದ್ಧಾರ ಮಾಡಿ ಅನುಗ್ರಹ ಮಾಡುತ್ತಾನೆ. ಆದ್ದರಿಂದ ಇಡೀ ಹರಿಕಥಾಮೃತ ಸಾರದಿಂದ ನಮ್ಗೆ ಬರೋದೇನಯ್ಯ ಅಂದ್ರೆ ಸದ್ಯಕ್ಕಂತೂ ಇಮ್ಮಿಡಿಯೇಟ್ ಎಫೆಕ್ಟ್ ಯಾವ್ದು ಬರುತ್ತೆ ಅಂದ್ರೆ ಭಯಹರ, ಭಯವನ್ನ ಪರಿಹಾರ ಮಾಡುತ್ತಾನೆ. ಅವನಿದ್ದಾನೆ ಸಾಕು, ನೋಡ್ಕೊಂತಾನೆ. ನೋಡೋಣ, ಸ್ವಾಮಿ ಇದ್ದಾನೆ, ಒಬ್ಬರು ನಮ್ ಸುತ್ತು ಇದ್ದಾನೆ, ರಕ್ಷಣೆ ಮಾಡ್ತಿದ್ದಾನೆ ಎಂಬ ಎಚ್ಚರ ನಮಗಿದ್ದರೆ ಸಾಕು. ಆ ಎಚ್ಚರ ಬರಲಿಕ್ಕೆ ಹರಿಕಥಾಮೃತ ಸಾರ. ಎಚ್ಚರ ಬಂದ ಮೇಲೆ ಮುಗಿತು ನಮ್ ಜೀವನ ಸುಖವೇ, ಬರಲಿಕ್ಕೆ ಬೇಕಾಗಿದ್ದು ಹರಿಕಥಾಮೃತ ಸಾರ. ಆ ರೀತಿಯಲ್ಲಿ ಭಯಹರ ಭಕ್ತವತ್ಸಲನು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಬದಲಿಗೆ ಶ್ರೀಕೃಷ್ಣ ಇನ್ನೊಂದು ಅರ್ಥ ಇದೆ. ಮೈದು ನನಗೆ ಮೈದು ನನ ಕಾಯ್ದಂತೆ ಅಂದ್ರೆ ಅಲ್ಲಲ್ಲ, ಅದು ಬೇರೆ. ರುಕ್ಮಿ ರುಕ್ಮಿ ಯದ್ಯಪಿ ತುಂಬಾ ಇದು ಮಾಡಿದ್ದ, ಕೃಷ್ಣನ ದ್ವೇಷ ಮಾಡಿದ್ದ, ಅವನನ್ನ ಕೊಲ್ಲದೆ ಬಿಟ್ಟ ಸ್ವಾಮಿ, ಚೂರು ತಲೆಗೂಡಿಸಿ ಕಳಿಸಿ ಬಿಟ್ಟ. ಅದಕ್ಕೆ ಮೈದು ನನ ಸಲಹಿದಂತ ಕಾಯ್ದಂತೆ ಸಲಹುವ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಶ್ರೀಕೃಷ್ಣ ಶಿಶುಪಾಲ ಬೈದವ ಶಿಶುಪಾಲ ಶಿಶುಪಾಲ ಸರಿ, ಇದು ಮಾತ್ರ ಎರಡು ಅರ್ಥ ಕೊಟ್ಟು.
ಎರಡನೇ ಪದ್ಯದಲ್ಲಿ ಹಗಲು ನಕ್ಷತ್ರಗಳಿಗೆ ಹೇಳುವಂತ